तम परिपूर्णं गुरुमुच्यान् गीतार्थं वक्ष्यामि देशतः नत्वेवाहम् इति अदायत्रि ननु असतः अदतने ननु असतः सतश्च अभावो न विद्यते इति एकेनैव वाक्येन द्वयोः अभावप्रतिषेधे कर्तुं शक्ये किमेवं पृथक् प्रतिषेधेन इत्यतः पृथक् इति विद्यते इति वाक्यद्वयग्रहणम् ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ವಿದ್ಯತೆ ಎರಡು ಸರ್ತಿ ಅತಕ್ಕೆ ಅಸತೋ ಅಭಾವೋ ನ ವಿದ್ಯತೆ ಸತಶ್ಚ ಅಭಾವೋ ನ ವಿದ್ಯತೆ ಇತಿ ದ್ವಯೋಃ ಪೃಥಕ್ ಅಭಾವ ಪ್ರತಿಷೇಧ ಆಧಾರಾರ್ಥ ಇತಿ ಯೋಜ್ಯಂ. ಅದಕ್ಕೋಸ್ಕರ ಪ್ರತಿಯೊಂದು ಅದೂ ಇದೆ ಇದೂ ಇದೆ ಅಂತ ಹೇಳಿದಾಗ ಎರಡು ಸಹ ಇದ್ದೇ ಇವೆ ಅಂತ ಹೇಳ್ತಕ್ಕಂಥ ವಿಶೇಷಾರ್ಥವನ್ನು ಹೇಳೋದರಿಂದ ಹಾಗೆ ಹೇಳಿದ್ದು ಸಾರ್ಥಕ ಅಂತ ಅರ್ಥ. ಆಧಾರಶ್ಚ ಅನುಮಾನ ವ್ಯಾಪ್ತಿ ಸದ್ಭಾವೇ ಅತಏವ ಅನೇಕ ದೃಷ್ಟಾಂತ ಪ್ರದರ್ಶನಂ. ಆಧಾರಶ್ಚ ಅನುಮಾನ ವ್ಯಾಪ್ತಿ ಸದ್ಭಾವೇ, ಹೆಚ್ಚೆಚ್ಚು ಪ್ರಮಾಣಗಳಿದೆ, ಅನುಮಾನ ಇದೆ, ಸರಿಯಾದ ವ್ಯಾಪ್ತಿ ಇದೆ ಅಂತ ತೋರಿಸೋದಕ್ಕೋಸ್ಕರ ಆ ರೀತಿಯಾಗಿ ಹೇಳಿದರು. ಅತಏವ ಅನೇಕ ದೃಷ್ಟಾಂತ ಪ್ರದರ್ಶನಂ, ಅದಕ್ಕೋಸ್ಕರನೇ ಅನೇಕ ದೃಷ್ಟಾಂತ ಕೊಡ್ತಿದ್ದಾರೆ. ಒಂದಲ್ಲ ಎಲ್ಲ ಮುಂದೆ ಹೇಳ್ತಾರೆ. ಈಗ ಭಾಷ್ಯಂ. ಅಸತಃ ಕಾರಣತ್ವಂಚ ಸದಸದ್ರೂಪಯಾ ಚಾಸೌ ಗುಣಮಯ್ಯ ಅಗುಣೋ ವಿಹುಹು. ಭಾಗವತದ ವಾಕ್ಯ. ಸದಸದ್ರೂಪಯಾ ಚಾಸೌ ಗುಣಮಯ್ಯ ಅಗುಣೋ ಬಿಹು. ಸದ್ರೂಪ ಅಸದ್ರೂಪ ಅದು ಹೇಳಿದ್ದಾರೆ. ಕಾರ್ಯರೂಪ ಕಾರಣರೂಪ ಹಿಂದೆ ಬಂದಿದೆ. ಸತ್ತ ಸತ್ತಂದ್ರೆ ಇರೋದು ಇಲ್ಲದೆ ಇರೋದು ಅಂತ ಅರ್ಥ ಅಲ್ಲ. ಸತ್ತಂದ್ರೆ ಕಾರಣ, ಅಸತ್ತಂದ್ರೆ ಕಾರ್ಯ. ಅಸತ್ತಂದ್ರೇನೆ ಕಾರಣ, ಸತ್ತಂದ್ರೆ ಕಾರ್ಯ. ಅದನ್ನು ಹೇಳಿದ್ದಾರೆ ಆಚಾರ್ಯ. ಆಗಲೇ ಗುಣಮಯ್ಯ ಅಗುಣ, ಗುಣಮಯ್ಯ ಅಂತ ಹೇಳಿದ್ರೆ ಪ್ರಕೃತಿ, ಪ್ರಕೃತಿಯ ಗುಣಗಳು ಒಂದು ಕಾರಣ ಒಂದು ಕಾರ್ಯ. ಇದರಿಂದ ಅಗುಣ, ಪ್ರಕೃತಿಯ ಗುಣಗಳಿಂದ ರಹಿತನಾದ ಪರಮಾತ್ಮ ಸೃಷ್ಟಾದಿಗಳನ್ನು ಮಾಡ್ತಾನೆ ಅಂತ ಭಾಗವತ ಹೇಳ್ತಾ ಇದೆ. ಮತ್ತೆ ಅಸತಃ ಸದಜಾಯತ, ವೇದ ವಾಕ್ಯ ಅದು. ಅಸತಃ ಸದಜಾಯತ, ಅಸತ್ತಿನಿಂದ ಸತ್ತು ಹುಟ್ಟಿತು ಎಂದು ಸಾಧ್ಯ ಇಲ್ಲ. ಅಸಹತ್ಯ ಆಗಿಬಿಟ್ಟಿರುತ್ತೆ. ಅಸತ್ ಶಬ್ದಕ್ಕೆ ಏನರ್ಥ? ಈಗ ಕಾರಣದಿಂದ ಕಾರ್ಯ ಹುಟ್ಟಿತು. ಸರಿ, ಕಾರಣದಿಂದ ಕಾರ್ಯ ಹುಟ್ಟಿತು. ಆ ಕಾರಣ ಮುಖ್ಯ ಕಾರಣ ಯಾರು ಅಂದರೆ, ಕಾರಣ ಕಾರಣ ಪೂರ್ಣವರೇಣ್ಯ. ನಾ ಕಾರಣಕ್ಕೂ ಕಾರಣ. ಸಕಾರಣಂ ಕಾರಣತಸ್ತಥೋಪಿ ತಸ್ಯಾಪಿ ಹೇತು ಪರಹೇತು ಹೇತು. ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಯಾರು ಅಂದರೆ ಪರಮಾತ್ಮನಾದರೆ ಆತನಿಂದ ಎಲ್ಲವೂ ಹುಟ್ಟಿತು ಅಂತ ಅರ್ಥ. ಕಾರ್ಯ ಅಂದರೆ ಜಗತ್ತು, ಕಾರಣ ಅಂದರೆ ಪರಮಾತ್ಮ. ಇತಿ ಚ. ಅದಾದ ಮೇಲೆ ಮುಂದೆ ಇನ್ನೊಂದು ಅರ್ಥ. ಈಗ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಇದು ಭಾಷ್ಯದ ಅರ್ಥ. ಇದು ತಾತ್ಪರ್ಯದ ಅರ್ಥ. ಅದು ಗೀತಾ ತಾತ್ಪರ್ಯ ಮುಂದಾಗತ್ತಲ್ಲ ಅದರಲ್ಲಿ ಬರುತ್ತೆ. ಅದೇ ಅನೇಕ ಅರ್ಥ ಗೀತಾ ಅಂತ ಹೇಳಿರೋದ್ರಿಂದ ಇದೊಂದು ಅರ್ಥ, ಅದಿನ್ನೊಂದು ಅರ್ಥ. ಅವ್ಯಕ್ತಿಶ್ಚ ಸಂಪ್ರದಾಯದಶ್ಚ ಏತ ಸಿದ್ಧಮಿತ್ಯಾಹ ಇತಿ ಚ. ಆಮೇಲೆ ಅವ್ಯಕ್ತೇಶ್ಚ, ಅವ್ಯಕ್ತಿಯಿಂದ ವ್ಯಕ್ತವಾಯಿತು ಅಂತ ಅರ್ಥ. ಸಂಪ್ರದಾಯದಶ್ಚ ಏತ ಸಿದ್ಧಮಿತ್ಯಾಹ ಉಭಯೋರಪೀತಿ ಅಂತಹ ನಿರ್ಣಯ. ಇದಕ್ಕೆ ಸಂಪ್ರದಾಯನೇ ಇದೆ ಅಂತ ಹೇಳಿದರು. ಸಂಪ್ರದಾಯ ಅಂದರೆ ಜ್ಞಾನಿ ಸಂಪ್ರದಾಯ ಅಂತ. ಎಲ್ಲೆಲ್ಲಿ ಸಂಪ್ರದಾಯ ಅಂತ ಹೇಳ್ತಾರೆ? ಜ್ಞಾನಿಗಳ ಸಂಪ್ರದಾಯ ಇದೆ. ಏತತ್ ಸಿದ್ಧಮಿತ್ಯ. ಏತತ್ ಸಿದ್ಧಂ ಅಂದ್ರೇನು? ಪರಮಾತ್ಮನೂ ಸತ್ಯ, ಜಗತ್ತು ಸತ್ಯ, ಜೀವರು ಸತ್ಯ, ಎಲ್ಲ ಹೇಳೋದಕ್ಕೋಸ್ಕರ ಮಾತನ್ನು ತಿಳಿಸಿದ್ದಾರೆ. ಉಭಯೋರಪಿ, ಸತ್ತು ಮತ್ತು ಅಸತ್ತರ ಬಗ್ಗೆ ಏನು ಮಾತು ಹೇಳಿದಿವೆ ಎರಡಕ್ಕೂ ಕೂಡ ಅಂತಹ ನಿರ್ಣಯ. ಉಭಯೋರಪಿ ದುಷ್ಟ ಅಂತಹ, ಅಂತಹ ಅಂದರೆ ನಿರ್ಣಯ, ಸಿದ್ಧಾಂತ. ಅಂತ ಅಂದರೆ ಕೊನೆ ಅಂತ ಬೇರೆ ಅರ್ಥ ಇದೆ. ಅಂತ ಇಲ್ಲಿ ಕೊನೆ ಅಂತ ಅರ್ಥ ಮಾಡಬಾರ್ದು. ಏನಂತ ಅರ್ಥ ಮಾಡಬೇಕು? ಸಿದ್ಧಾಂತ ಅಂತ ಅರ್ಥ ಮಾಡೋದು. ನಿರ್ಣಯ ಅಂದರೂ ಒಂದೇ, ಸಿದ್ಧಾಂತ ಅಂದರೂ ಒಂದೇ. ಪ್ರಮೇಯ ದೀಪಿಕ. ಅದಕ್ಕೀಗ ನಾನು ಸತಃ ಬ್ರಹ್ಮಣ ಇತಿ ಅಸ್ತು ಸದೇವ ಸೌಮ್ಯ ಇತ್ಯಾದಿ ಪ್ರಯೋಗಾತ್ ಅಸತಃ ಕಾರಣಸ್ಯ ಇತಿ ತು ಕಥಂ. ಹಾಗೆ ಹೇಳಿದರು. ಸತಃ ಮತ್ತು ಬ್ರಹ್ಮಣ ಅಂತ ಅರ್ಥ ಹೇಳಿದರೆ ಒಪ್ಕೊಂಡ್ಬಿಡೋಣ. ಆದರೆ ಅಸತ್ತಿ ನೀವೇನಂತ ಹೇಳಿದಿರಿ? ಕಾರಣ ಅಂತ ಅರ್ಥ ಹೇಳಿದಿರಿ. ಅದಕ್ಕೇನು ಆಧಾರ ಅಂದರೆ ಅಸತ ಸದಜಾಯತ, ಇದೇ ಆಧಾರ ಅಂತ. ವೇದವಾಕ್ಯನೇ ಆಧಾರ. ಅಸತ್ ಶಬ್ದಾರ್ಥಸ್ಯ ಕಾರಣತ್ವಂಚ ಭಾಗವತಿ ಅಭಿಹಿತಮಿತ್ಯರ್ಥ. ವೇದದಲ್ಲಿ ಬಂದಿದೆ, ಭಾಗವತ ಪುರಾಣದಲ್ಲೂ ಬಂದಿರೋದ್ರಿಂದ ಅದೇ ಅರ್ಥವನ್ನೇ ಮಾಡಬೇಕು. ಅಸತ ಅಸತ್ ಶಬ್ದಸ್ಯ, ಅಸತ ಅಂದರೆ ಅಸತ್ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಕಾರಣತ್ವ ಕಾರಣಾರ್ಥತ್ವ ಇತಿ ಚೇನ್ನ. ಕಾರಣತ್ವ ಸತ್ ಅಂದರೆ ಕಾರ್ಯ, ಅಸತ್ ಅಂದರೆ ಕಾರಣ, ಸತ್ ಅಂದರೆ ಕಾರ್ಯ. ಅದಕ್ಕೆ ಹೇಳ್ತಾರೆ ಕಾರಣದಿಂದ ಕಾರ್ಯ ಹುಟ್ಟಿತು. ಅದು ಸೈನ್ಸ್ ಹೇಳೋದು ಹಾಗೇನೆ. ಯಾವುದೇ ಒಂದು ಎಫೆಕ್ಟ್ಗೆ ಏನಿರಬೇಕು? ಕಾಜ್ ಇರಲೇಬೇಕು. ಅದನ್ನು ಹೇಳಿ ಇತ್ಯಾದಿ ಎರಡು ಎರಡು ತಗೋಬೇಕು. ಎಲ್ಲೆಲ್ಲಿ ಕಾರಣ ಅಂತ ಹೇಳ್ತೇವೆ, ಎಷ್ಟು ಕಾರಣ ಇದ್ರೆ ಕೆಲಸ ಆಗುತ್ತೋ ಅಷ್ಟನ್ನು ತಗೊಳ್ಬೇಕು. ಎರಡು ಇರಲೇಬೇಕು. ನಿಮಿತ್ತ ಕಾರಣ ಅಂದರೆ ಚೇತನ, ಅದು ಮುಖ್ಯವಾಗಿ ಚೇತನ. ಅನಂತರ ಉಪಾದಾನ ಕಾರಣ ಅದು. ಅಸತಃ ಕಾರಣಸ್ಯ ತಿತಿ ಕಥಂ ಅಸತ್ ಶಬ್ದಾರ್ಥಸ್ಯ ಕಾರಣತ್ವಂಚ ಭಾಗವತಿ ಅಭಿಹಿತಮಿತ್ಯರ್ಥಃ. ಅಸತಃ ಅಸತ್ ಶಬ್ದಸ್ಯ ಕಾರಣತ್ವ ಕಾರಣಾರ್ಥತ್ವಮಿತಿ ವಾ. ಕಾರಣ ಅಂತ ಒಂದರ್ಥ, ಕಾರಣ ಎಂಬ ಅರ್ಥ ಇದೆ ಎನ್ನುವ ಮಾತು. ಕಾರಣ ಎಂಬ ಅರ್ಥದಲ್ಲಿ ಬಳಸಿದ್ದಾರೆ ಭಾಗವತ ಪುರಾಣದಲ್ಲಿ. ಸದಸದ್ರೂಪಯ, ಅದಕ್ಕೆ ಭಾಗವತ ಪುರಾಣನ ವೇದಾರ್ಥಕ್ಕೆ ಉಪಯೋಗಿಸ್ಬೇಕಂದ್ರೆ ಆಚಾರ್ಯ ಹೇಳ್ತಾರೆ ಭಾಗವತದ ಐದು ವೈಶಿಷ್ಟ್ಯಗಳಲ್ಲಿ ಒಂದೇನು ಸೇರಿದೆ, ಅರ್ಥೋಯಂ ಬ್ರಹ್ಮಸೂತ್ರಾಣ, ಆಮೇಲೆ ಭಾರತಾರ್ಥ ವಿನಿರ್ಣಯ, ಗಾಯತ್ರಿ ಭಾಷ್ಯ ರೂಪೋಸೌ, ವೇದಾರ್ಥ ಪರಿಬ್ರಹ್ಮಿತ. ವೇದಾರ್ಥ ಭಾಗವತದಲ್ಲಿ ಬಂದಿರೋದ್ರಿಂದ ಭಾಗವತದ ಸಹಾಯ ತಗೋಬೇಕು ಬೇಡವಂದ್ರೆ ಹೇಳಬೇಕು, ಅದಕ್ಕೆ ತಗೊಳ್ಳೇಬೇಕು. ಅಸತಃ ಇತಿ ಶ್ರುತೇ ಅನೇಕಾರ್ಥತ್ವಾ ಅತ್ರ ಉದಾಹರಣಂ ಕಾರಣಸ್ಯ. ಅಸತಃ ಎಂಬುದಕ್ಕೆ ಅನೇಕ ಅರ್ಥ ಇದೆ. ಇಲ್ಲಿ ಒಂದು ಕಾರಣವನ್ನು ಬಿಟ್ಟರೆ ಹೇಳಿದ್ನು ಅನೇಕ ಅರ್ಥ. ಅಸತ್ ಅಂದ್ರೆ ಅವ್ಯಕ್ತನಾದ ಪರಮಾತ್ಮ, ಅವನಿಂದ ವ್ಯಕ್ತವಾದ ಜಗತ್ ಹುಟ್ಟಿತು. ಇನ್ನು ಅನೇಕ ಅರ್ಥ ಉಂಟು, ಇದು ಒಂದು ಅರ್ಥ ಇಲ್ಲಿ. ಕಾರಣಸ್ಯ ಅವ್ಯಕ್ತೇಶ್ಚ ಅಸತ್ ಶಬ್ದಾರ್ಥತ್ವ, ಅವ್ಯಕ್ತಿ ಎನ್ನುವ ಅರ್ಥದಲ್ಲಿ ಕಾರಣಕ್ಕೆ ಅರ್ಥ ಇಟ್ಕೊಂಡಿದ್ದಾರೆ, ಆದ್ದರಿಂದ ಸಮಸ್ಯೆ ಇಲ್ಲ. ಗತ್ಯರ್ಥಸ್ಯ ಸದೇಹಿ ಕಿಬಂತಸ್ಯ ಕರ್ಮಣಿಹಿ ಸದಿತಿ ರೂಪಂ. ಈ ಸತ್ತನ್ನ ಪದ ಹೇಗೆ ಬಂತು ಅಂತ ಕೇಳಿದರೆ, ಸದ್ ಗತ್ಯ ಸವ ಗತಿ ಅವಸಾಧನ ವಿಶರಣ ಅಂತ ಅರ್ಥ ಇದೆ, ಅದರಿಂದ ಬಂದ ಅರ್ಥ ಅಂತ ಹೇಳ್ತಾರೆ. ಗತಿ ಅಂತಕ್ಕಂಥ ಸದ್ ಗತಿ, ಗತಿ ಅಂತಕ್ಕಂಥ ಧಾತುವಿಗೆ ಸದ್ ಅನ್ನೋ ಧಾತುವಿನಿಂದ ಬಂದಿದೆ. ಸದ್ ಧಾತುವಿಗೆ ಅರ್ಥ ಬಂದು ಸತ್ ಅನ್ನೋ ಶಬ್ದಕ್ಕೆ ಕಾರಣ ಅಂತ ಅರ್ಥ, ಕಾರ್ಯ ಅಂತ ಅರ್ಥ ಬಂತು. ಅಸತ್ಯ ಕಾರಣ ಅಂತ ಅರ್ಥ ಬಂತು. ಅವ್ಯಕ್ತ ರೂಪತ್ವಾತ್ ಕಾರಣಂಚಾಪಿ ಶಬ್ದಿತಂ ಇತಿ ವಚನಾತ್. ಜೊತೆಗೆ ಒಂದು ವಾಕ್ಯನೂ ಹಾಗೇ ಇದೆ, ಇವು ಧಾತುಕೋಶದಿಂದ ಅರ್ಥ ಏನು ಬರುತ್ತೋ ಅದೇ ಅರ್ಥವೇ ಪ್ರಮಾಣ ವಾಕ್ಯದಲ್ಲೂ ಬಂದಿದೆ. ಅಸತ್ ಅವ್ಯಕ್ತ ರೂಪತ್ವ, ದೇವರಿಗೆ ಅಸತ್ ಅಂತ ಯಾತ ಕರೀತಾರೆ ಅಂದರೆ ಅವ್ಯಕ್ತ ರೂಪ. ಯಾವುದು ಕಣ್ಣಿಗೆ ಕಾಣದಲ್ಲಿ ಏನಂತೇವೆ ಅದನ್ನು ಅವ್ಯಕ್ತನ, ನಾವು ಕಾಣದೇ ಇರೋದನ್ನು ಅವ್ಯಕ್ತ ಅಂತ ಕರಿತೇವೆ. ಅಸತ್ ಅಂದರೆ ಆ ಅರ್ಥದಲ್ಲಿ ಹೊರತು ಬೇರೆಯಲ್ಲ. ಅಸತ್ ಅವ್ಯಕ್ತ ರೂಪತ್ವ ಕಾರಣಂಚಾಪಿ ಶಬ್ದಿತಂ, ಅವ್ಯಕ್ತ ರೂಪವಾದ್ದರಿಂದ ಅಸತ್ತಿಗೆ ಕಾರಣ ಅನ್ನೋ ಅರ್ಥದಲ್ಲಿ ಪ್ರಯೋಗ ಇದೆ ಅಂತ ತಾತ್ಪರ್ಯ. ಅತ್ರ ಅರ್ಥೇ ಭಗವತ ಪ್ರಮಾಣ ಮುಚ್ಚತೆ ಉಭಯೋರೂಪಿ. ಇದಕ್ಕೆ ಇನ್ನೊಂದು ಪ್ರಮಾಣ ಬೇಕಂತ ಕೇಳಿದರೆ, ದದಸತ್ ಅನ್ಯ ದರ್ಶನಸ್ಯ ಅನ್ಯಾನ್ ಪ್ರತಿ ಅಪ್ರತ್ಯಾಯಕತ್ವಾದಿ ಇತ್ಯಾಶಂಕ್ಯ ದರ್ಶನ ಮೂಲಕ ಸಂಪ್ರದಾಯ ಉಪದೇಶ ಪರಂಪರಾ ರೂಪೋ ಲಕ್ಷಣಯ ಅತ್ರ ಪ್ರಮಾಣತ್ವೇನ ಉಚ್ಯತೆ ಇತ್ಯಾಹ ಸಂಪ್ರದಾಯಶ್ಚೈತಿ. ಎರಡಕ್ಕೂ ಕೂಡ ಸಂಪ್ರದಾಯ ಇದೆ ಅಂತ ಹೇಳ್ತಾರೆ. ಎರಡೂ ಸತ್ಯ ಅಂತ ಹೇಳೋದಕ್ಕೆ ಏನು ಸತ್ಯ, ಕಾರಣವೂ ಸತ್ಯ ಕಾರ್ಯವೂ ಸತ್ಯ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಎರಡಕ್ಕೂ ಕೂಡ ಪ್ರಮಾಣ ಇದೆ. ಏನು ಪ್ರಮಾಣ ಅಂದರೆ, ಗುಹ ದುಷ್ಟೋ ಅಂತಹ ತತ್ವದರ್ಶಿ ಭೀ, ತತ್ವಜ್ಞಾನಿಗಳು ಕಂಡವರಿದ್ದಾರೆ ಅಂದರೆ ಅದೇನದು ಸಂಪ್ರದಾಯ ಅಂತ ಹೇಳಿ ಹಿಂದೆ ಹೇಳಿದವರಿದ್ದಾರೆ, ಕಂಡವರಿದ್ದಾರೆ ಅಂದರೆ ಸಂಪ್ರದಾಯ ಅಂತ ಅರ್ಥ. ಕಾರಣತ್ವಂ ನೋಡಿ, ಅದು ಅಪೂರ್ವ ಹೊಸ ವಿಷಯ ಬರುತ್ತಿಲ್ಲಿ. ಅನ್ಯದರ್ಶನಸ್ಯ ಅನ್ಯಾನ್ ಪ್ರತಿ ಅಪ್ರತ್ಯಾಯಕತ್ವಾದಿ ಜಾಶಂಕೆ. ಯಾರದೋ ಒಂದು ದರ್ಶನವನ್ನು ಇನ್ನೊಂದು ದರ್ಶನದವರು ಹೇಳಿದರೆ ಯಾಕೆ ಒಪ್ತಾರೆ ಅವರು ಗೊತ್ತಂತ ಪ್ರಶ್ನೆ ಮಾಡಿದರೆ, ಇದು ಅವರಿವರ ದರ್ಶನ ಅಲ್ಲ, ಎಲ್ಲ ಜ್ಞಾನಿಗಳ ದರ್ಶನ ಇದೆ ಗೊತ್ತಾಯ್ತಾ. ಎಲ್ಲ ಅಡ್ವೊಕೇಟ್ ತನ್ನ ಪ್ರಕಾರ ಮಾತಾಡ್ತಾರೆ. ಜಡ್ಜ್ಮೆಂಟ್ ಹೇಗಿರ್ಬೇಕು ಯಾವಾಗಲೂ, ಬೇಸಿಸ್ ಬೇಸ್ಡ್ ಆನ್ ದಿ ಫ್ಯಾಕ್ಟ್ಸ್ ಇರಬೇಕು ಹೊರತು ಬೇರೆ ಅಲ್ಲ. ಇದು ಸಿದ್ಧಾಂತ ಇದೆ. ಆದ್ದರಿಂದ ಎರಡೂ ಪಕ್ಷದವು ಎರಡೂ ಕೂಡ ಆಧಾರ ಇದೆ. ಸಂಪ್ರದಾಯ, ಸಂಪ್ರದಾಯ ಅಂದ್ರೇನು, ಉಪದೇಶ ಪರಂಪರಾ ರೂಪ ಇದು ಸಂಪ್ರದಾಯ. ಅದಕ್ಕೆ ರಾಯರು ಬರೀತಾರೆ ಅರ್ಥ ಏನಂತ ಬರೀತಾರೆ, ಅನೇಕ ಕಡೆ ಸ್ತೋತ್ರ ಮಾಡಬೇಕಾದ್ರೆ ಸಂಪ್ರದಾಯ ಅರ್ಥ ಕೋವಿದಾನ್ ಅಂತ ಹೇಳ್ತಾರೆ. ಗ್ರಂಥಗಳಲ್ಲಿ ಬಂದಿರೋ ಅರ್ಥ ಹೇಗೆ ಗೊತ್ತಿರಬೇಕೋ, ಸಂಪ್ರದಾಯ ಕ್ರಮ ಬಂದಿರೋ ಅರ್ಥನೂ ಗೊತ್ತಿರಬೇಕು. ಅದೇ ರೀತಿಯೇ ರಾಯರ್ ಪ್ರಾತಃ ಸಂಕಲ್ಪ ಗದ್ದೆಯಲ್ಲಿ ಹೇಳಬೇಕಾದ್ರೆ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ. ವೇದದಲ್ಲಿ ಹೇಳಿದ್ದನ್ನು ಕೇಳಬೇಕು. ಅದರಲ್ಲೂ ಹೇಳದಿರೋದು ಯಾವುದರಲ್ಲಿದೆ, ಮಹಾಭಾರತದಲ್ಲಿದೆ. ಅದರಲ್ಲೂ ಇಲ್ಲದಿರೋದು ಯಾವುದರಲ್ಲಿದೆ ಅಂದರೆ ಸಂಪ್ರದಾಯದಲ್ಲಿದೆ. ಸಂಪ್ರದಾಯ ಇನ್ನೊಂದು ದೊಡ್ಡ ಗ್ರಂಥ ಆಯಿತು ಅಂದರೆ ಗ್ರಂಥ ಅಲ್ಲ ಅದು, ಓರಲ್ ಟ್ರಾನ್ಸ್ ಬರೆದಿರೋದ್ರಲ್ಲಿ ಮಹಾಭಾರತ ಶ್ರೇಷ್ಠ. ಅನೇಕ ರಹಸ್ಯಗಳನ್ನು ಉಪದೇಶ ಮಾಡಬೇಕಾದ್ರೆ ಬರೆಯೋದಿಲ್ಲ, ಅದನ್ನು ಏನು ಮಾಡಿಬಿಡ್ತಾರೆ, ಗುಟ್ಟಾಗಿ ಕಿವಿ ಬಾಯಲ್ಲಿ ಹೇಳಿಬಿಡ್ತಾರೆ. ಅದು ಕೂಡ ಇವನು ಕಿವಿ ಮಾತ್ರ ಕೆಳ ಹೇಳ್ತಾರೆ, ಅದು ಸಂಪ್ರದಾಯ ಅಂತ ಹೇಳ್ತದೆ. ಅದಕ್ಕೆ ಎಷ್ಟೋ ಕಡೆ ನಮ್ಮ ಸಂಪ್ರದಾಯ ಹೀಗಿದೆ ಅಂತ ಹೇಳ್ತಾರೆ. ಅವ್ರನ್ನ ಏನು ಮಾಡಬೇಕಾಗ, ಅದು ಗೌರವಿಸ್ಬೇಕು. ಆದರೆ ಯಾವಾಗ ಗೌರವಿಸಬೇಕಾಗಿಲ್ಲ ಅಂದರೆ, ಅದು ಪ್ರಮಾಣಕ್ಕೆ ವಿರುದ್ಧವಾಗಿದ್ದಾಗ ಅದು ಸಂಪ್ರದಾಯಕ್ಕೆ ಬೆಲೆ ಇಲ್ಲ. ಗೊತ್ತಾಯ್ತಾ, ಇವರಿಗೂ ಪ್ರಮಾಣ ಇಲ್ಲ ಅವರಿಗೂ ಪ್ರಮಾಣ ಇಲ್ಲ, ಸಂಪ್ರದಾಯ ಇದೆ ಅದನ್ನು ಫಾಲೋ ಮಾಡಬೇಕು.
ಅರೆ
ಕೋವಿದರು ಅಂದ್ರೆ ಏನರ್ಥ, ಜ್ಞಾನಿಗಳು ತಿಳಿದವರು ಅಂತ, ಸಂಪ್ರದಾಯದ ಅರ್ಥವನ್ನು ತಿಳಿದವರು. ಆಚಾರ್ಯ ಒಂದು ಮಾತು ಹೇಳಿದರು, ಎಲ್ಲೋ ಒಂದು ಕಡೆ ಸಭೆಗೆ ಹೋದ ಕಾಲಕ್ಕೆ ಏನಾಯ್ತಲ್ಲಿ, ಅಪಾಲ ಶಬ್ದಕ್ಕೆ ಅತಿ ತರುಣಿ ಅಂತ ಅರ್ಥ ಹೇಳಿದರು. ಮತ್ತು ಇದರಲ್ಲಿ ಬರ್ತದೆ ಆರನೇ ಸರ್ಗದೊಳಗೆ. ಆಗ ಅವನೇನು ಮಾಡಿದ, ಆ ಶಬ್ದ ಎಲ್ಲೋ ಅರ್ಥ ಹಾಗೆ ಇಲ್ಲೇ ಇಲ್ಲ ಅಂತ ಕೇಳಿದ. ಅದಕ್ಕೆ ಆಚಾರ್ಯ ಹೇಳಿದರು, ಇದು ವೇದಬಲ್ಲವರ ಸಂಪ್ರದಾಯ ಅಂತ ಹೇಳಿದರು. ಸಂಪ್ರದಾಯ ಸಿದ್ಧವಾದ ಅರ್ಥ ಇದು ಅಂತ ಹೇಳಿದರು. ತಕ್ಷಣ ಅವನೇ ಹೇಳಿದ, ಸಂಪ್ರದಾಯ ಸಿದ್ಧವಾದ ಅರ್ಥ ಅಂದಮೇಲೆ ತಿಳಿದವರೊಬ್ರು ಬೇಕಲ್ಲ ಅಂದರೆ, ಇಷ್ಟೊತ್ತಿಗೊಬ್ರು ಬರ್ತಾರೆ, ಇಷ್ಟೊತ್ತಿಗೆ ಬರ್ತಾರೆ, ಹೀಗಿರ್ತಾರೆ, ಈ ಕಡೆಯಿಂದ ಬರ್ತಾರೆ ಅಂತೇಳಿ ಹೊರಟೋದ್ರು ಆಚಾರ್ಯ. ಬಂದಷ್ಟು ಕೇಳಿದ ತಕ್ಷಣ ಅದೇ ಅರ್ಥ ಹೇಳಿದ. ಇದು ಸಂಪ್ರದಾಯ ಡಿಕ್ಷನರಿ ಅಂದರೆ ಎಲ್ಲರೂ ಅದೇ ಡಿಕ್ಷನರಿ ಇರಬೇಕಲ್ಲ. ಕೋಶ ಅಂದರೆ ಒಬ್ಬೊಬ್ರಿಗೆ ಒಂದು ಕೋಶ ಅಂತ ಇರೋದಿಲ್ಲ. ಹೇಗಿರುತ್ತದ ಡಿಕ್ಷನರಿ ಅಂದರೆ ಕಾಮನ್ ಹೇಗೋ ಅದೇ ರೀತಿಯಲ್ಲಿ ಸಂಪ್ರದಾಯ ಅಂದರೆ ವಿದ್ವತ್ ಸಂಪ್ರದಾಯ, ಜ್ಞಾನಿಗಳ ಸಂಪ್ರದಾಯ ಹಾಗೆ ಇರಬೇಕು ಅಂತ ಅರ್ಥ. ಏನ ಪ್ರಯೋಗ ಇದೆಯಲ್ಲ. ಮತ್ತೆ ಟೀಕಾರ ಹೇಳ್ತಾರೆ, ಸಂಪ್ರದಾಯ ಶಬ್ದ ಮೀಮಾಂಸದಲ್ಲಿ ದೊಡ್ಡ ಪಾಯಿಂಟ್ ಅದು. ಒಂದು ಸಂಪ್ರದಾಯ ಒಪ್ಪಿಕೊಂಬುದು ವಿಧಿ, ಅದು ಸಂಪ್ರದಾಯಕ್ಕೆ ವಿರೋಧ ಇಲ್ಲ. ಈ ಕೋರ್ಟ್ ಕಚೇರಿಗಳಲ್ಲೂ ಕೂಡ ಸಂಪ್ರದಾಯ ಅಂದ್ರೆ ಏನದು, ಪ್ರಿಸಿಡೆನ್ಸ್ ಅಂದ್ರೆ ಸಂಪ್ರದಾಯ ಅಂತ ಅರ್ಥ. ಈ ರೀತಿ ಇದು ಹೈಯರ್ ಕೋರ್ಟಲ್ಲಿ ಕೊಟ್ಬಿಟ್ಟಿದ್ರೆ ಈಕ್ವಲ್ ಕೊಟ್ಟರು ಸಮಸ್ಯೆ ಇಲ್ಲ. ಹೈಯರ್ ಕೋರ್ಟಲ್ಲಿ ಕೊಟ್ಟರಂತ ಅದೇನದು ಒಳ್ಳೆ ಪ್ರೂಫ್, ಅದು ಜಡ್ಜ್ಮೆಂಟ್ ಬೇಸಿಸ್ ಇನ್ನೇನು ಹೆಚ್ಚು ಕೋರ್ಟ್ ಮಾಡಬೇಕಾಗಿಲ್ಲ. ಅದು ಕೋರ್ಟ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ. ಹೇಳಿದ ಬರುತ್ತಾ ಇಲ್ಲೋ ಜ್ಞಾನಿಗಳು ಹೇಗೆ ಹೇಳ್ತಾರೆ ಮುಗಿದೋಯ್ತು. ಅಲ್ಲಿಗೆ ರಥ ಕಾಲಕ್ಕೆ ಇವೆಲ್ಲ ಶುರುವಾಗುತ್ತೆ. ರಥ ಬಂದ ಕಾಲಕ್ಕೆ ಇದರ ಮೇಲೆ ಬರುತ್ತಾ ಇಲ್ಲೋ ಅಂತ ಪ್ರಶ್ನೆ ಬಂದಾಗ ಅದಕ್ಕೇನು ಹೇಳ್ತಾರೆ, ನಮ್ಮ ಸಂಪ್ರದಾಯ ಬರುತ್ತೆ ಅಂತ ಹೇಳ್ತಾರೆ. ಮತ್ತೆ ಪ್ರಶ್ನೆ ಇಲ್ಲಾಗ ಅದು ಆ ವಿಷಯ ಏನಾಗಿರುತ್ತೆ ಗೊತ್ತಾ, ಯಾವುದು ಬರುತ್ತೋ ಬರುತ್ತೋ ಅಂತ ಗಲಾಟೆ ಇರುತ್ತೆ, ಅದ್ರ ಬಗ್ಗೆ ಸ್ಪಷ್ಟವಾದ ವಾಕ್ಯ ಇರೋದಿಲ್ಲ. ಬರದೇ ಇಲ್ಲ ಅಂತ ಇರೋದಿಲ್ಲ, ಬರುತ್ತೆ ಅಂತ ಇರೋದಿಲ್ಲ. ಅವಾಗ ಜ್ಞಾನಿಗಳು ಮಾಡಿದ ಪ್ರಮಾಣ. ಆದ್ರೆ ಈರುಳ್ಳಿ ಬರುತ್ತೆ ಅಂತ ಯಾವ ಸಂಪ್ರದಾಯನೂ ಇಲ್ಲ. ಯಾಕೆ ಯಾಕಿಲ್ಲ, ನಿಷಿದ್ಧ ಅಂತ ಹೇಳಿ ಆಗಿದೆ. ಅದನ್ನು ಯಾರಾದ್ರು ತಗೊಂಡ್ರೆ ಅವ್ರು ಶಾಸ್ತ್ರ ಗೊತ್ತಿಲ್ಲ ಅಂತ ಅರ್ಥ. ಅದನ್ನ ಹೇಳ್ತಾರೆ, ವೇದ ಸ್ಮೃತಿ ಸದಾಚಾರ ಗೊತ್ತಾಯ್ತಾ, ಸ್ಮೃತಿಶೀಲೇ ಚ ತದ್ವಿಧಾಮ್. ಫಸ್ಟ್ ಪ್ರಮಾಣ ಎಲ್ಲಿ ಹುಡುಕ್ಬೇಕು, ವೇದದಲ್ಲಿ. ವೇದದಲ್ಲಿ ಅಂದ್ರೆ ಮಹಾಭಾರತ ಸೇರ್ಕೊಂಡು ಎಲ್ಲ ಕಡೆ ಸೇರ್ಕೊಂಡು ಹೋಗಿ, ಅದರಲ್ಲೂ ಸಿಗದೆ ಹೋದ್ರೆ ಎಲ್ಲಿ ಹುಡುಕ್ಬೇಕು, ಸ್ಮೃತಿಗಳಲ್ಲಿ ಹುಡುಕ್ಬೇಕು. ಮನುಸ್ಮೃತಿ ಮೊದಲಾದ ಸ್ಮೃತಿಗಳಲ್ಲಿ ಹುಡುಕ್ಬೇಕು. ಅದರಲ್ಲೂ ಸಿಗಲಿಲ್ಲ ಹೋದಲ್ಲಿ ಏನ್ ಮಾಡ್ಬೇಕಾಗ, ಸ್ಮೃತಿಶೀಲೇ ಚ ತದ್ವಿಧಾಮ್. ಆಮೇಲೆ ಆಚಾರಶ್ಚೈವ ಸಾಧೂನಾಮ್, ಸಜ್ಜನರು ಹೇಗೆ ನಡ್ಕೊಂಡಿದ್ದಾರೆ ನೋಡ್ಬೇಕು. ಅದು ಥರ್ಡ್ ಪಾಯಿಂಟ್, ಆಧಾರ ಇಲ್ಲ. ಸಜ್ಜನರು ಹೀಗೆ ನಡ್ಕೊಂಡಿದ್ದಾರೆ ಆದ್ರಿಂದ ಹೀಗೆ ಮಾಡಬೇಕು ಅಂತ. ಅದೂ ಸಿಗಲಿಲ್ಲ ಏನ್ ಮಾಡ್ಬೇಕಾಗ, ಸಸ್ಯ ಚ ಪ್ರಿಯಮಾತ್ಮನ, ತನ್ನ ಲೈಕಿಂಗ್ ಆಗ ಹೀಗೆ ಫ್ರೀ ಅವನು ಏನ್ ಬೇಕಾದ್ರು ಮಾಡ್ಬೋದು ಆ ವಿಷಯದಲ್ಲಿ. ಆ ಯಾಕೆ ಇಷ್ಟೆಲ್ಲ ಸಿಗದೆ ಹೋದಾಗ ಅದು ಯಾವುದು ಅವನ ಸೆಲ್ಫ್ ಡಿಸ್ಕ್ರಿಪ್ಷನ್ ಬಿಟ್ಟಿಲ್ಲ. ಬೇಕಾದ್ರೆ ತಗೋದು ಸಾಕಾರ ಬಿಡ್ಬೋದು. ಈ ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆನೆ ಬರೋದಿಲ್ಲ. ಇದನ್ನೆಲ್ಲ ಹೇಳೋದು ಸಂಪ್ರದಾಯ ಅಂತ ಹೇಳ್ತಾರೆ. ಟೀಕೆ ಇನ್ನೂ ಬರೀತಾರೆ ಆ ಮಾತನ್ನ, ಪ್ರಮಾಣ ಸಂಪ್ರದಾಯಶ್ಚೈತಿ ಚ ಶಬ್ದೋ ಭಾಷ್ಯಕಾರೋದಿತ ಪ್ರಮಾಣ ಸಮುಚ್ಚಯೇ. ಚಾ ಶಬ್ದ ಚಾಶ ಚಾಕೆ ಸಬರಿ ಸಂಪ್ರದಾಯ ಅಂಥೇಳಿ ವಾಕ್ಯಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡ. ಭಾಗವತ ವೇದ ಎಲ್ಲ ಹೇಳಿಯಾಗಿದೆ, ಜೊತೆಗೆ ಜ್ಞಾನಿಗಳ ಸಂಪ್ರದಾಯನೂ ಇದೆ ಅಂಥೇಳಿ ಸಮುಚ್ಚಯದಲ್ಲಿ, ಸಮುಚ್ಚಯ ಅಂದ್ರೇನು, ಇದೂ ಸಹ ಸೇರಿಸ್ಬೇಕು ಅಂತ ಅರ್ಥ. ಆಗಮಃ ಗ್ರಂಥ ನಿಬದ್ಧಂ ವಾಕ್ಯಂ. ಟೀಕಾರ ಸ್ಪಷ್ಟ ಮಾಡ್ತಾರೆ, ಈಗ ಸಂಪ್ರದಾಯಕ್ಕೂ ಆಗಮಕ್ಕೆ ಏನು ವ್ಯತ್ಯಾಸ ಅಂದರೆ, ಆಗಮಃ ಗ್ರಂಥ ನಿಬದ್ಧಂ ವಾಕ್ಯಂ. ಗ್ರಂಥದಲ್ಲಿ ಘಟಿತವಾಗಿ ಒಂದು ವಾಕ್ಯ ಬಂದಿದ್ರೆ ಅದೇನಂತ ಕರಿಬೇಕು, ಆಗಮ ಅಂತ ಕರಿಬೇಕು. ಸಂಪ್ರದಾಯಸ್ತು ಉಪದೇಶ ಪರಂಪರಾ ಮಾತ್ರ ಪ್ರಾಪ್ತಮಿತಿ ಭಾವ. ಸಂಪ್ರದಾಯ ಅಂತ ಹೇಳಿದ್ರೆ ಉಪದೇಶ ಪರಂಪರೆ ಬಂದಿರುತ್ತೆ ಎಂದು ಬರೆಯೋದೇ ಇಲ್ಲ. ಅದನ್ನ ಯಾವ ಬರೀ ಬಾಯಿಂದ ಬಾಯಿ ಹೇಳಿರ್ತಾರೆ. ಬಾಯಿಂದ ಬಾಯಿ ಯಾವ ವಿಷಯ ಹೇಳ್ತಾರೆ, ತುಂಬಾ ರಹಸ್ಯವಾದ ವಿಚಾರವನ್ನು ಬಾಯಿಂದ ಬಾಯಿ ಮಾತ್ರ ಹೇಳ್ತಾರೆ. ಬರೆದು ಬಿಟ್ರೆ ಏನಾಗುತ್ತದ, ಇನ್ನೊಬ್ಬರ ಕೈ ಚಾನ್ಸ್ ಇರುತ್ತದೆ. ಆದ್ರೆ ಹೇಳಿದಾಗ ಅವರು ಎಷ್ಟೋ ಸರ್ತಿ ಹಾಗಾಗುತ್ತೆ, ಇವತ್ತು ತುಂಬ ಅಮೂಲ್ಯವಾದ ವಿಚಾರ ಇರುತ್ತೆ, ಅದನ್ನ ಎಂದು ಬರೆದಿಡೋದಕ್ಕೆ ಹೋಗೋದಿಲ್ಲ. ಅವನೊಬ್ಬರಿಗೆ ಗೊತ್ತಿರುತ್ತೆ, ಅವನು ಹೇಳಿ ಹೊಟ್ಟ ಹೋದ್ರೆ ಹೋಯ್ತದ, ನಿಧಿರೇ ಇರುತ್ತೆ ಮನೆಯಲ್ಲಿ, ತಲೆ ಇಟ್ಟಿರ್ತೇನೆ ಅಂತ ಹೇಳೋದು ಬಿಟ್ಟು ಹೋಗ್ಬಿಡ್ತಾನೋ, ಅವನಿಗೆ ಗೊತ್ತೇ ಆಗೋದಿಲ್ಲ ಹೇಳಿದ್ದ. ಯಾಕೆ ಬರೆದಿಟ್ಟಿರೋದಿಲ್ಲ ಎಲ್ಲರೂ ಕೂಡ. ಅದೇ ರೀತಿಯೇ ಕೆಲವು ರಹಸ್ಯ ವಿಚಾರಗಳನ್ನು ಜ್ಞಾನಿಗಳಿಂದನೇ ಅವಲಂಬಿಸ್ಬೇಕಾದ್ರೆ, ಇಲ್ಲದೆ ಹೋಗಿದ್ರೆ ಎಲ್ಲ ಬರೆಯೋದೇ ಆಗಿಬಿಟ್ಟಿದ್ರೆ ಏನು ಬೇಕಾಗ್ತಿದ್ದಿಲ್ಲ, ಎಲ್ಲ ಬರೆಯೋದೇ ಆಗಿದ್ರೆ ಏನು ಬೇಕಾಗ್ತಿದ್ದಿಲ್ಲ, ಜ್ಞಾನಿಗಳೇ ಬೇಕಾಗ್ತಿದ್ದಿಲ್ಲ. ಇವತ್ತು ಎಷ್ಟೋ ವಿಷಯಗಳು ಇಷ್ಟೆಲ್ಲ ನೋಡಿ, ಟಿ ವಿ ಅಡ್ವಾನ್ಸ್ ಆಗಿದೆ, ಟಿ ವಿಲಿ ಏನು ಬೇಕಾದ್ರೆ ಸಿಗುತ್ತೆ ನಿಮಗೆ, ಆನ್ಲೈನ್ ಸಿಗುತ್ತೆ, ಟಿ ವಿಲಿ ಏನು ಪಾಠಗಳು ಎಲ್ಲ ಹೇಳ್ತಾ ಇರ್ತಾರೆ. ಇಷ್ಟಾದರೂ ಕೂಡ ಮೇಷ್ಟ್ರು ಬೇಡ ಅಂತಾಗಿದೆ, ಸ್ಕೂಲ್ ಬೇಡ ಅಂತಾಗಿದೆ. ಇವತ್ತು ಇನ್ನು ಜಾಸ್ತಿ ಆಗ್ತಾ ಇದೆ ಸ್ಕೂಲು ಕಾಲೇಜುಗಳು. ಯಾಕೆಂದ್ರೆ ಎಷ್ಟೇ ನೀವು ಕೇಳಿದರೂ ಕೂಡ ಎದುರಿಗೆ ಹೇಳಿದ ಎಫೆಕ್ಟ್ ಇರೋದಿಲ್ಲ ಅದ್ರಲ್ಲಿ, ಅರ್ಥ ಆಯ್ತಾ. ಸಾಕ್ಷಾತ್ ಕೇಳೋದಕ್ಕೂ ಇನ್ನೊಂದು ಕಡೆ ಕೇಳುತ್ತು, ಅದಕ್ಕೆ ಪರೋಕ್ಷ ಅಪರೋಕ್ಷ ಅಂತ ಹೇಳಿದೆ. ನೇರ ಹೇಳೋದಕ್ಕೆ ಇನ್ನೊಬ್ರಿಗೆ ಹೇಳಿಬೇಕಾದ್ರೆ ಅವ್ರು ನಿಮ್ಗೆ ಹೇಳಿದ್ದಾರೆ, ಸ್ವಲ್ಪ ಡೈಲ್ಯೂಟ್ ಆಗುತ್ತಾಗಲೇ. ಅವರೇ ಹೇಳಿದ್ದಾರೆ, ಅದು ಡೈರೆಕ್ಟ್ ಹೇಳಿದ್ದಾರೆ, ಮಹತ್ವ ಜಾಸ್ತಿ ಆಗಿ. ಅವರೇ ಹೇಳಿದ್ದಾರೆ ಅಂತ ಹೇಳಬೇಕಾದ್ರೆ ಸ್ವಲ್ಪ ಮ್ಯಾನಿಪುಲೇಷನ್ ಆಗೋ ಚಾನ್ಸ್ ಇರ್ತದೆ. ಮತ್ತೆ ಒಳಗೆ ಡೌಟ್ ಇರೋದು, ಅಕಸ್ಮಾತ್ ಅಂತ ಪ್ರಶ್ನೆ ಬರೋದು. ಏನೋ 10-20 ರೂಪಾಯಿ ಅವ್ರು ಹೇಳಿ ಕೊಟ್ಟುಬಿಡ್ತಾರೆ, 1 ಲಕ್ಷ ಕೇಳಿದ್ರೆ ಅವ್ರು ಹೇಳ್ತಾ, ಇನ್ನೊಂದು ನನಗೆ ಹೇಳಿ ಅಂತ ಹೇಳ್ತಾರೆ. ಇವ್ರು ಮಾತ್ರ ನಂಬೋದಿಲ್ಲ, ಯಾಕೆಂದ್ರೆ ಹೇಳಿದ್ರು ಕೂಡ ರಿಸ್ಕ್ ಜಾಸ್ತಿ ಇದೆ ಅದ್ರೊಳಗೆ. ಆ ಅರ್ಥದೊಳಗೆ ಯಾವಾಗಲೂ ಕೂಡ ರಹಸ್ಯ ವಿಚಾರಗಳನ್ನು ಸಾಕ್ಷಾತ್ ಗುರುಮುಖೇನ ತಿಳ್ಕೊಬೇಕಾದ್ದರಿಂದ ಶಾಸ್ತ್ರ ಏನಂತ ಹೇಳುತ್ತೆ, ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೆ. ಅಲ್ಟಿಮೇಟ್ ಅಂದರೆ ಅಲ್ಲಿಗೆ ಹೋಗ್ಬೇಕು. ಎಷ್ಟೋ ಉಪದೇಶ ವಿಚಾರಗಳನ್ನು ಬರೆಯೋದಿಲ್ಲ, ಅದು ಪರಂಪರೆಯಲ್ಲೇ ಬರಬೇಕು. ಆದ್ದರಿಂದ ಸ್ವಂತ ಓದೋದಕ್ಕೂ ಪರಂಪರೆಯಿಂದ ಓದೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಹಾಗೆ ಪರಂಪರೆಯಿಂದ ಓದಿದಾಗ ಪರಂಪರೆಯ ಸಮೇತ ಓದಿರ್ತಾರೆ. ಇದು ಬೇರೆ ರೀತಿ ಓದ ಪುಸ್ತಕದ ಮಾತ್ರ ಗೊತ್ತಾಗುತ್ತೆ ಹೊರತು ಇದು ಗೊತ್ತಾಗೋದೇ ಪುಸ್ತಕದ ಮಾತ್ರ ಗೊತ್ತಾಗುತ್ತೆ. ಇವತ್ತು ಇನ್ನೂ ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಕಾರ್ಪೆಂಟರ್ ಇರ್ತಾನ, ಎಷ್ಟೋ ಕಾರ್ಪೆಂಟರ್ ಬರ್ತಾರೆ, ಭಾಳ ಎಕ್ಸ್ಪರ್ಟ್ ಅವನು, ಅವನಿಗೆ ಲೆಕ್ಕ ಮಾಡೋಕ್ಕೆ ಬರೋದಿಲ್ಲ. ನನಗೆ ಅದೆಲ್ಲ ಏನು ಬರೋದು, ಕೆಲಸ ಒಂದು ಬರುತ್ತೆ ಅಂತ ಕೆಲಸ ಫಸ್ಟ್ ಕ್ಲಾಸ ಮಾಡ್ತಾರೆ. ಆ ಕೆಲಸ ಎಷ್ಟು ಟ್ರೈನಿಂಗ್ ಕೊಟ್ಟು ಬರೋದಿಲ್ಲ, ಇದು ಇಂಜಿನಿಯರ್ ಇರುತ್ತೆ, ಕಾರ್ಪೆಂಟ್ರಿ ಎಲ್ಲ ಇರುತ್ತೆ, ಅದು ಕಲ್ತ್ಕೊಂಡು ಎಂದಿ ಕಲಿಬೇಕು ಅವನು, ಎಂದಿ ಬರುತ್ತೆ ಅದೆಲ್ಲ ಕೂಡ. ಅದೆಲ್ಲ ಚಿಕ್ಕ ಮಕ್ಕಳಿಗೆ ಬರಲಿಕ್ಕೆ ಶುರು ಆಗಿಬಿಡುತ್ತೆ ಹಾಗೆ. ಅದಕ್ಕೆ ಕೆಲವು ಸೀಕ್ರೆಟ್ಸ್ ಎಲ್ಲ ಇರುತ್ತೆ ಹಾಗೆ. ಅದು ಆ ಸೀಕ್ರೆಟ್ಗಳನ್ನ ಯಾರು ಕೂಡ ಏನು ಮಾಡೋದಿಲ್ಲ, ಬಿಟ್ಕೊಡೋದಿಲ್ಲ. ಅದಕ್ಕಾಗಿ ಎಷ್ಟೋ ಔಷಧಿಗಳು, ತುಂಬ ಹಳ್ಳಿಗಳ ಔಷಧಿಗಳಿರುತ್ತೆ, ಆ ತಿಳಿದವ್ರು ಹೋದಂದ್ರೆ ಹೋಗಿಬಿಡುತ್ತೆ. ಒಬ್ಬರಿದ್ರು ಕೊಡ್ತಾ ಇದ್ರು ಪಾಪ ಅವರಿಲ್ಲ, ಈಗ ಎಂಥ ಇದು ಬಂದರೂ ತಕ್ಷಣ ವಾಸಿ ಆಗೋದು ಅಂತ ಹೇಳ್ತಾ ಇರ್ತಾರೆ. ಅಂಥ ವಿದ್ಯೆ ತುಂಬ ಕಡೆ ಹೊರಟೋಗ್ಬಿಟ್ಟಿದೆ ಈಗ. ಆ ಸಂಪ್ರದಾಯ ಅಂದರೆ ಹಾಗೆ ಭಾಳ, ಅವರು ಇನ್ನೊಬ್ಬರಿಗೆ ಮಿಸ್ಯೂಸ್ ಆಗಬಾರ್ದು ಅಂತೇಳಿ ಬರೆಯೋದಿಲ್ಲ, ಮತ್ತು ದುಡ್ಡು ತೊಗೊಂಡು ಹೇಳ್ಕೊಡೋದಿಲ್ಲ ಅವರೆಲ್ಲ ಕೂಡ. ಅದೇನು ವಿಶ್ವಾಸಕ್ಕೆ ಹೇಳ್ಕೊಡ್ತಾರ, ಅಂಥ ಯೋಗ್ಯರು ಸಿಗದೆ ಹೇಳ್ಕೊಡೋದಿಲ್ಲ ಅವರು. ಅಂಥ ಯೋಗ್ಯರು ಸಿಗದೆ ಹೋದರೆ ಅವ್ನು ಮಿಸ್ಯೂಸ್ ಮಾಡ್ತಾನೆ ಅಂತ ಗೊತ್ತಾಗಿಬಿಟ್ರೆ ಹೇಳ್ಕೊಡೋದಿಲ್ಲ. ಉದಾಹರಣೆಗೆ ಉದ್ಧಾರ ಮಾಡೋ ಕೆಲಸ ಇರುತ್ತೆ, ಅವ್ನು ಕಮರ್ಷಿಯಲ್ ಮಾಡ್ಕೋತಾನೆ ಅಂತ ಗೊತ್ತಾರೆ ಏನು ಮಾಡ್ತಾರೆ ಅವರು, ಹೇಳೋದಿಲ್ಲ. ಅವನು ಕೇವಲ ಲೋಕೋಪಕಾರ ಕೊಟ್ಟರೆ ಮಾತ್ರ ಹೇಳ್ತೇವೆ ಅಂತ ಹೇಳ್ತಾರೆ. ಮಿಸ್ಯೂಸ್ ಆಗಬಾರ್ದು ಎಂಬ ಕಾನ್ಸೆಪ್ಟ್ ತುಂಬ ದೊಡ್ಡದು. ಅದೇ ದೃಷ್ಟಿಯಲ್ಲಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕೆಲವರು ಭಾಳ ಬುದ್ಧಿವಂತಿಕೆಯಿಂದ ಹೇಳ್ತಾರೆ, ಕೆಲವರು ಹೇಳಕ್ಕೆ ಹೋಗೋದಿಲ್ಲ, ಬಿಟ್ಬಿಡ್ತಾರೆ. ಚಶತತ್ ಚಶಬ್ದೋ ಭಾಷ್ಯಕಾರೋ ಜಿತ ಪ್ರಮಾಣ ಸಮುಚ್ಚಯ ಏತತ್ ಪ್ರಕೃತಿ ಪುರುಷಯೋ ಅನಾದಿ ನಿತ್ಯತ್ವಂ ಕೇಚಿತ್ ಅಪಿಶಬ್ದಸ್ಯ ಭಿನ್ನ ಕ್ರಮತ್ವ ಅಂಗೀಕೃತ್ಯ ತೇನ ಸೂಚಿತಂ ಪ್ರಮಾಣಂ ಪ್ರಾಗುದಾಹೃತಮಿತಿ ವರ್ಣಯಂತಿ. ಇದು ಕೇಚಿತ್ ಅಂದರೆ ನಮ್ಮಲ್ಲೇ ಅರ್ಥ ಹೇಳಬೇಕಾದ್ರೆ, ಅಪಿಶಬ್ದಕ್ಕೆ ಭಿನ್ನ ಕ್ರಮತ್ವ ಅಂಗೀಕೃತ್ಯ ತೇನ ಸೂಚಿತಂ ಪ್ರಮಾಣಂ ಪ್ರಾಗುದಾಹೃತಮಿತಿ ವರ್ಣಯಂತಿ. ಕೆಲವರು ಈ ಅರ್ಥ ಮಾಡ್ತಾರೆ, ಕೆಲವರು ಈ ಅರ್ಥ ಮಾಡ್ತಾರೆ, ಆದ್ದರಿಂದ ಅದಕ್ಕೆ ವಿರೋಧ ಇಲ್ಲ, ಅವ್ರು ಐಡೆಂಟಿಫೈ ಮಾಡಾಕಲಿಲ್ಲ ಅವರು. ನಾನು ಅಂತೋ ವಿನಾಶಾದಿಹಿ ಪರಿಚ್ಛೇದೋ ಅತ್ರ ತತ್ವದರ್ಶಿಭಿ ದುಷ್ಟ ಇತ್ಯುಚ್ಯತೆ ತತ್ ಕಥಂ ನಾ ವಿರೋಧ ಇತ್ಯತಃ ಅಂತ ಇತಿ. ಅಲ್ರಿ, ಅಂತ ಅಂದರೆ ನಾಶ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟವು, ಅಂತ ಅಂದರೆ ವಿನಾಶಾದಿ ಅಂತ ಅರ್ಥ ಮಾಡಿಕೊಂಡು ನಾಶ ಕಂಡಿದ್ದಾರೆ ಅಂದರೆ ಯಾವುದ್ರ ನಾಶ ಕಂಡಿದ್ದಾರೆ? ಸತ್ಯ ನಾಶ ಕಂಡಿದ್ದಾರೆ, ಅಸತ್ಯ ನಾಶ ಕಂಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಡ. ಅಂತ ಶಬ್ದಕ್ಕೆ ಏನು ಅರ್ಥ ಇಲ್ಲಿ? ನಿರ್ಣಯ ಅಂತ ಅರ್ಥ. ಅಂತ ಶಬ್ದ ತುಂಬ ಅರ್ಥ ಇದೆ, ನಿರ್ಣಯ ಅಂತ. ಅಂತ ಅಂದರೆ ಕೊನೆಗೆ ಅಂತ ಇನ್ನೊಂದು ಅರ್ಥ, ಕೊನೆ ಅಂತ ಒಂದು ಅರ್ಥ, ಕೊನೆಗೆ ಅಂತ. ಕೊನೆ ಕೂತಿದ್ದಾರೆ ನೋಡಿ ಅಂತ, ಕೊನೆಯಾಯಿತು ನೋಡಿ ಅಂತ, ಸಿದ್ಧಾಂತವಾಯಿತು ಅಂತ. ಈ ಅನೇಕ ಅರ್ಥ ಇದೆ, ಅದರಲ್ಲಿ ಈ ಅರ್ಥ ತಗೋಬೇಕಾದಲ್ಲಿ ಈಗ ನಿರ್ಣಯ ಅಂತ ತಗೋಬೇಕು. ಅನಾದಿ ನಿತ್ಯತ್ವ ಅವಧಾರಣಾತ್, ಅನಾದಿ ನಿತ್ಯತ್ವವನ್ನ ಅವಧಾರಣ ಅಸಲ್ಟ್ ಮಾಡೋದು ಅಲ್ಲೂ ಹಾಗೇನೆ. ವೇದಗಳ ನಿರ್ಣಯ, ಉಪನಿಷತ್ತುಗಳಲ್ಲಿ ಏನಿರುತ್ತೆ, ವೇದಗಳ ಜಷ್ಟಿರೋದ್ರೆ ವೇದಗಳ ಅಂತ. ಅದೇ ರೀತಿ ಬ್ರಹ್ಮಸೂತ್ರಗಳೇ, ಅದು ವೇದ ಅಂತಾನೆ. ವೇದಾರ್ಥವನ್ನು ಇತಿ ಅಂತ ಹೇಳ್ತೇನೋ, ಅದಕ್ಕೆ ಇತ್ಯರ್ಥ ಮಾಡೋದು ಅಂತ ಹೇಳ್ತೇವಲ್ಲ, ಇದೇ ಅರ್ಥ ಅಂತ ಹೇಳೋದಕ್ಕೆ ಅಂತ ಅಂತ ಕರೀತಾರೆ, ವೇದ ಅಂತ. ಅಲ್ಲಿ ಈ ಅರ್ಥ ಮಾಡಿ ವೇದಗಳ ಕೊನೆ ಅಂತ ಅರ್ಥ ಮಾಡಿದ ಗತಿ ಏನಾಗುತ್ತೆ? ನಮ್ಮವ್ರು ಆಗಿದ್ದಾರೆ ಫಾರಿನರ್ಸ್ ಎಲ್ಲ, ಪಾಪ ಸಂಪ್ರದಾಯ ಗೊತ್ತಿರೋದಿಲ್ಲ ಅವರಿಗೆ. ನಮ್ಮ ಉಸಿರು ಫಾರಿಸ್ಟ್ ಓದ್ಬಿಡ್ತಾರೆ, ಅರ್ಥ ಆಗೋದಿಲ್ಲ ಅವರಿಗೆ. ವೇದ ಅಂತ ಅಂದ್ರೆ ಏನು ತಿಳ್ಕೊಂಡ್ಬಿಡ್ತಾರೋ ಅವರು, ವೇದ ಲೇಟರ್ ಪಾರ್ಟ್ಸ್ ಆಫ್ ದಿ ವೇದಾಸ್ ಅಂತ. ಅವ್ರು ಅಂತ ಅಂತ ಅರ್ಥ ಆಗೋದಿಲ್ಲ, ವೇದ ಮೊದಲು ಬರೋದ್ರ ಮಂತ್ರನ ಕೊನೆ ಉಪನಿಷತ್ ಬರೋದು ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಆದ್ರಿಂದ ಅಪೌರುಷ ಅಂತ ತಲೆಗೆ ಹೋಗೋದಿಲ್ಲ ಅವರಿಗೆ, ಆ ವಿಷಯನೇ ಗೊತ್ತಿಲ್ಲ ಅವರಿಗೆ. ಅನಾದಿ ನಿತ್ಯತ್ವ ಅವಧಾರಣಂ ನಿರ್ಣಯ ಅಪವ್ಯಾಖ್ಯಾನಂತೂ ಅನ್ಯತ್ರ ನಿರಾಕೃತಂ. ಇದು ಬೇರೆಯವರು ಇದು ಮಾಡಿದ್ದಾರೆ, ನಾವಿಲ್ಲಿ ಖಂಡನೆ ಮಾಡಬೇಕಾಗಿತ್ತು, ಇಲ್ಲಿ ಮಾಡಿಲ್ಲ, ಬೇರೆ ಕಡೆ ಖಂಡನೆ ಮಾಡಿದ್ದೇವೆ ಅಂತ ಹೇಳಿಬಿಟ್ಟು ತಿಳಿಸಿಬಿಡ್ತಾರೆ. ಇದು ಟೀಕಾರೆ ಆದಷ್ಟು ವಿಷಯಾಂತರ ಆಗಬಾರ್ದು ಎಂಬ ದೃಷ್ಟಿಯಿಂದ ಅಂತ ಮಾತನ್ನು ಹೇಳೋದು ಪದ್ಧತಿ. ನಾನು ಆಗಮ ಸಿದ್ಧ ಪ್ರಕೃತಿ ಭಿನ್ನ ಕ್ರಮತ್ವಾದಿತಿ ಅಪವ್ಯಾಖ್ಯಾನ ಸತ್ಕಾರ್ಯಪರತ್ವ ಸಸದ್ವಲಕ್ಷಣ ಪರತ್ವಾದಿ ರೂಪಂ ಅಪವ್ಯಾಖ್ಯಾನಂತೂ ತಾತ್ಪರ್ಯ ನಿರಸ್ತಮಿತ್ಯರ್ಥ. ಗೀತಾ ತಾತ್ಪರ್ಯ, ಅದರ ನ್ಯಾಯದೀಪಿಕಾದಲ್ಲಿ ವಿಷಯ ಬಂದಿದೆ, ಅದರಲ್ಲಿ ಅಪವ್ಯಾಖ್ಯಾನ ಇಲ್ಲಿ ಖಂಡನೆ ಮಾಡಿಲ್ಲ, ಅಲ್ಲಿ ಮಾಡ್ತೇವೆ ಅಂತ ಹೇಳಿ. ಅಸ್ಮತ್ ಶಬ್ದಾರ್ಥ ಅಸತ್ ಶಬ್ದಾರ್ಥಸ್ಯ ಅಷ್ಟು ಹೇಳಿ ಒಂದು ನಿಯಮ ಹೇಳ್ತಾರೆ ಈಗ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ನೋಡಿ, ಏನ ಯಾವುದರಿಂದ ಇದಂ ಸರ್ವಂ ತತಂ, ಇದೆಲ್ಲವೂ ಕೂಡ ವ್ಯಾಪ್ತವಾಗಿದೆ. ತತಂ ಅಂದರೆ ವ್ಯಾಪ್ತಂ, ತತ್ ಅವಿನಾಶಿ ಅಂದರೆ ಯಾವುದು ವ್ಯಾಪ್ತವೋ ಅದಕ್ಕೆ ನಾಶ ಇಲ್ಲ, ಅದು ಮುಖ್ಯ. ಇವತ್ತು ಆಕಾಶ ಏನದು ವ್ಯಾಪ್ತ, ಅದಕ್ಕೆ ನಾಶ ಇಲ್ಲವೇ ಇಲ್ಲ, ಸರಿಯ ತಿಳ್ಕೊಂಡಿರ್ಬೇಕು. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ಅನ ವಿನಾಶಂ ಅವ್ಯಯಸ್ಯ ಅಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ಅದಕ್ಕೆ ವಿನಾಶ ಇಲ್ಲ, ಯಾರು ಮಾಡಿದರೆ ಮಾಡಲಿಕ್ಕೂ ಬರೋದಿಲ್ಲ. ಎರಡೀಗ ಸ್ವಭಾವತಃ ನಾಶ ಇಲ್ಲ ಅಂತ ಹೇಳೋದಕ್ಕೆ ಅವಿನಾಶಿ ಅಂತ ಹೇಳಿದರು. ಉದಾಹರಣೆಗೆ ವಾಚ್ ಇದೆ ಈಗ ನೋಡಿ, 10 ವರ್ಷ ಗ್ಯಾರಂಟಿ ಅಂತ ಹೇಳಿದ, ಎತ್ತಿ ಎಸ್ದ ಪುಡಿ ಪುಡಿ ಆಗೋಯ್ತು. ಏನು 10 ವರ್ಷ ಏನು ಗ್ಯಾರಂಟಿ ಅಂತ ಕೇಳಿದ್ರೆ ಅದು ಗ್ಯಾರಂಟಿ, ನೀನು ನಾಶ ಮಾಡಿದ್ದಕ್ಕೆ ಹೋಯ್ತು ಅದು. ನಾಶ ಮಾಡದೆ ಹೋಗಿದ್ರೆ ಏನಾಗ್ತಿತ್ತು ಅದು ಅಂತ ಅರ್ಥ. ಆದರೆ ಇದು ಇದು ಹಾಗಲ್ಲ, ವ್ಯಾಪ್ತವಾಗಿದ್ದನ್ನ ನಾಶವಾಗೋದ್ರೆ ನಾಶ ಮಾಡೋಕೆ ಬರೋದೇ ಇಲ್ಲ ಅದು. ಮತ್ತೆ ಆಕಾಶ ಶೂಟ್ ಮಾಡಿದ್ರೆ ಏನಾಗುತ್ತೆ, ಏನಾಗುತ್ತೆ? ಆಕಾಶ ಹಾಗಾಗಿ ಇರುತ್ತೆ, ಆಕಾಶಕ್ಕೆ ನಾಶ ಇಲ್ಲ. ಅದೇ ರೀತಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾದ್ರಿಂದ ಪರಮಾತ್ಮನಿಗೇನಿಲ್ಲ, ನಾಶ ಇಲ್ಲ. ಹೆಚ್ಚಗಿಂಚಿ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅಂಥ ವ್ಯಾಪ್ತಿ ಇರೋ ಪರಮಾತ್ಮ ನಾಶ ಇಲ್ಲಿಂದ ಬರುತ್ತೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವ್ಯಾಪ್ತಿ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತು ಅರ್ಹತಿ. ಯಾವನೂ ಕೂಡ ಇಂಥ ವಿನಾಶವಿಲ್ಲದ ಈ ವ್ಯಾಪ್ತ ಪದಾರ್ಥಕ್ಕೆ ನಾಶ ಮಾಡೋ ಶಕ್ತಿಯನ್ನು ಹೊಂದಿಲ್ಲ. ಭಾಷ್ಯಂ ಕಿಂ ಬಹುನ ಯದ್ದೇಶತೋ ಅನಂತಂ ತನ್ನಿತ್ಯಮೇವ. ಅದೇ ಭಾಷ್ಯ, ಯದ್ದೇಶತೋ ಅನಂತಂ ತನ್ನಿತ್ಯಮೇವ. ದೇಶತಃ ಅನಂತ ಅಂದರೆ ವ್ಯಾಪ್ತ ಅಂತ, ದೇಶಾನಂತ ಅಂದರೆ ಸರ್ವತ್ರ ವ್ಯಾಪ್ತಿ. ವೇದಾದಿ ಅನ್ಯದಪಿ ಇತ್ಯಾಹ ಅವಿನಾಶಿ ಇತಿ. ಈ ಮಾತಲ್ಲಿ ಏನರ್ಥ ಇದೆ ಅಂದರೆ ದೇಶ ಸರ್ವತ್ರ ವ್ಯಾಪ್ತ ಆದ ನಿತ್ಯ, ಕಾಲ ಸರ್ವತ್ರ ವ್ಯಾಪ್ತ ಆದ ನಿತ್ಯ, ವೇದಗಳು ಸರ್ವತ್ರ ವ್ಯಾಪ್ತ ಆದ ನಿತ್ಯ, ವರ್ಣಗಳು ಸರ್ವತ್ರ ವ್ಯಾಪ್ತ ಆದ ನಿತ್ಯ. ಯಾವ್ಯಾವ್ದು ಸರ್ವತ್ರ ವ್ಯಾಪ್ತನೋ ಅದು ನಿತ್ಯತ್ವದ ಬಗ್ಗೆ ಡೌಟ್ ಮಾಡಲಿಕ್ಕೆ ಹೋಗಲೇಬೇಡಿ. ಎಂಥ ನಿತ್ಯ ಅದು? ಅಬ್ಸಲ್ಯೂಟ್ಲಿ ಪರ್ಮನೆಂಟ್ ಅದು. ಕೆಲವು ರಿಲೇಟಿವ್ಲಿ ಪರ್ಮನೆಂಟ್ ಅಂದ್ರೇನು? ಈ ಕಾರಣ ಇರೋವರೆಗೂ ಪರ್ಮನೆಂಟ್ ಅಂತ ಅರ್ಥ. ಒಂದು ಕಂಪ್ನಿಯಲ್ಲಿ ಸೇರಿದ ಪರ್ಮನೆಂಟ್ ಜಾಬ್, ಕಂಪ್ನಿ ಇರೋವರೆಗೂ ಕಂಪ್ನಿನೇ ಹೋದ್ರೆ ಅವ್ನ ಜಾಬು ಹೋಯ್ತು. ಆದರೆ ಕೆಲವು ಪದಾರ್ಥಗಳು ಏನು ಮಾಡಿ ಹೋಗೋದೇ ಇಲ್ಲ, ಆದ್ದರಿಂದ ಅಬ್ಸಲ್ಯೂಟ್ ಅಂತ ಕರಿಬೇಕು. ಏನು ಜೀವ ವ್ಯಾಪ್ತನ ನಿತ್ಯ ಹೌದಲ್ಲ? ನಿತ್ಯ. ಆದ್ದರಿಂದ ವ್ಯಾಪ್ ಇದು ಹೇಳಿದ್ನಲ್ಲ, ಧೂಮ ಇದ್ದಲ್ಲಿ ಬನ್ನಿ ಇರಬೇಕು, ಧೂಮ ಇದು ಆದರೆ ಬನ್ನಿ ಇದ್ದಲ್ಲಿ ಧೂಮ ಇರಬೇಕು ಅಂತ ನಿಯಮ ಇಲ್ಲ. ಆ ರೀತಿ ಅಂದರೆ ನಿತ್ಯ ಆಗಿದ್ರೆ ವ್ಯಾಪ್ತವಾಗಿ ನಿತ್ಯ ಆಗಿರಲೇಬೇಕು. ವ್ಯಾಪ್ತವಲ್ಲದ ಕೆಲವು ನಿತ್ಯ ಪದಾರ್ಥಗಳು ಇವೆ, ಅದು ಜೀವಾದಿಗಳು ಅಂತ ಅರ್ಥ. ಕಿಂ ಬಹುನ ಏನ ಲಿಮಿಟೆಡ್ ವ್ಯಾಪ್ತತ್ವ ಅನ್ನಬಾರ್ದು. ಅಣು ಜೀವ ಲಿಮಿಟೆಡ್ ವ್ಯಾಪ್ತತ್ವ ಅಂದರೆ ಮತ್ತೆ ಅರ್ಥ ಇಲ್ಲ ಅದಕ್ಕೆ. ಅಣು ಜೀವ ಅಣುವಾದ್ರಿಂದಾಗಿನೇ ಅಣು ಅಂತ ಕರಿಬೇಕು. ಅಣು ಆದರೆ ನಿತ್ಯ, ಜೀವ ಅಣು ನಿತ್ಯ. ಈ ಪ್ರಕೃತಿ ಅಣುಗಳು ಏನಾಗುತ್ತೆ? ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆದರೆ ಜೀವ ಟ್ರಾನ್ಸ್ಫಾರ್ಮ್ ಕೂಡ ಆಗೋದಿಲ್ಲ. ಒಬ್ಬ ಜೀವ ಎ ಅಂದರೆ ಏನೇ, ಬಿ ಅಂದರೆ ಬೀನೆ, ಚೇಂಜ್ ಆಗೋದೇ ಇಲ್ಲ. ಇವತ್ತು ಹಾಲು ಮೊಸರಾಯಿತು, ಆ ರೀತಿ ಜೀವ ಚೇಂಜ್ ಆಗೋದಿಲ್ಲ. ಒಬ್ಬ ಜೀವ ಮತ್ತೊಬ್ಬ ಜೀವ ಆಗಿಬಿಡೋದಿಲ್ಲ, ಗೊತ್ತಾಯ್ತಾ? ಹಾಲಿನ ಒಂದು ಅದು ಜಡ ಪದಾರ್ಥ, ಮೊಸರು ಜಡ ಪದಾರ್ಥ, ಹಾಲು ಒಂದು ಜಡ ಪದಾರ್ಥ, ಏನಾಯ್ತು? ಮೊಸರು ಒಂದು ಜಡ ಪದಾರ್ಥ. ಜೀವ ಆ ರೀತಿ ಬದಲಾವಣೆ ಆಗೋದಿಲ್ಲ, ಅದು ಜೀವನ ವೈಶಿಷ್ಟ್ಯ ಅದು, ಗೊತ್ತಾಯ್ತಾ? ಇಲ್ಲದ್ರೆ ಎ ಬಿ ಆಗಿ ಬಿ ಸಿ ಆಗಿಬಿಟ್ರೆ ಕೊನೆಗೆ ಸಾಲದ ಕೊಟ್ಟವನು ಯಾರೋ ತಗೊಳ್ಳೋನು ಯಾವನು ಆಗಿಬಿಟ್ರೆ ಪದ್ಧತಿ ಆಗುತ್ತೆ. ಆ ರೀತಿ ಆಗೋ ಚಾನ್ಸಸ್ ಇಲ್ಲ. ಯಾವ್ದ ಟ್ರಾನ್ಸ್ಪರೆಂಟ್ ಅಂದ್ರೆ ಏನರ್ಥ? ಪಾರದರ್ಶಕ ಅಂತ ಅಷ್ಟೇ ಅರ್ಥ, ಪಾರದರ್ಶಕ. ಟ್ರಾನ್ಸ್ಪ್ಲಾಂಟ್ ಏನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾನೆ? ಅದರಲ್ಲಿ ಏನು ಟ್ರಾನ್ಸ್ಪ್ಲಾಂಟ್ ಏನಾಯ್ತು? ನಿಮಗೆ ಜೀವ ಟ್ರಾನ್ಸ್ಪ್ಲಾಂಟ್ ಆಗ್ತಾನ? ಉದಾಹರಣೆಗೆ ಯಾರ್ದೋ ತೆಗೆದು ಇನ್ನೊಬ್ಬರಿಗಿಟ್ರೆ ಅವ್ನ ವ್ಯಕ್ತಿ ಚೇಂಜ್ ಆಗಲಿಲ್ಲ, ಅದೇ ವ್ಯಕ್ತಿನೇ. ಹೇಳಬೇಕಾದ್ರೂ ಕೂಡ ಆ ವ್ಯಕ್ತಿ ಇದನ್ನು ಈ ವ್ಯಕ್ತಿಗೆ ಹಾಕಿದ್ದೇವೆ ಅಂತಾರೆ ಹೊರತು ಅವನ ವ್ಯಕ್ತಿ ಚೇಂಜ್ ಆಗೋದಿಲ್ಲ. ಅರ್ಥ ಆಯ್ತಾ? ಇವನ್ ಬ್ರೈನ್ ಚೇಂಜ್ ಮಾಡಿದ್ರು ಕೂಡ ಏನು ಚೇಂಜ್ ಆಗೋದಿಲ್ಲ, ಚೇಂಜ್ ಆಗೋ ಬ್ರೈನ್ ಬಂತೆ ಹೊರತು ಜೀವ ಚೇಂಜ್ ಆಗೋದಿಲ್ಲ. ಕೆಲವು ವಿಷಯಗಳು ಭಾರಿ ಆಶ್ಚರ್ಯ ಅದು. ಕಿಂ ಬಹುನ ಯದ್ದೇಶತು ಅನಂತಂ ತನ್ನಿತ್ಯಮೇವ ವೇದಾದ್ಯನ್ಯದಪಿ. ನಿಯಮಗಳನ್ನ ಅರ್ಥ ಮಾಡ್ಕೊಂಡು ಆ ಲೆವೆಲ್ನಲ್ಲಿ ಯೋಚನೆ ಮಾಡಬೇಕೀಗ. ಅವಿನಾಶಿತು ಇತಿ ಶ್ಲೋಕೆ ಸರ್ವಗತಸ್ಯ ನಿತ್ಯತ್ವ ಮುಚ್ಚತೆ ತತ್ ವಿನಾಶಮಿತಿ ಅವ್ಯಯಂಚ ತತ್ ನಿನ್ನೆ ನಾಪಿ ಶಾಪಾದಿನ ವಿನಾಶ ಇತ್ತಾಹ. ಶಾಪಾದಿಗಳಿಂದ ನಾಶ ಮಾಡಬಹುದು ಅಂದರೆ ಸಾಧ್ಯನೇ ಇಲ್ಲ. ನಾಶವಾಗದ ನಿತ್ಯ ವಸ್ತುವಿಗೆ, ವ್ಯಾಪ್ತ ವಸ್ತುವಿಗೆ ಎಂದೂ ಕೂಡ ನಾಶ ಇಲ್ಲ. ಅವಿನಾಶಿತು ಇತಿ ಶ್ಲೋಕೆ ಸರ್ವಗತಸ್ಯ ನಿತ್ಯತ್ವ ಮುಚ್ಚತೆ ತತ್ ಪ್ರಕೃತ ಅನುಪಯುಕ್ತ ಮಿತ್ಯಾಶಂಕ್ಯ ಪೂರ್ವಾರ್ಧಂ ತಾವತ್ ಪ್ರಕೃತ ಉಪಯೋಗಂ ಸೂಚೆಯನ್ ವ್ಯಾಚಷ್ಟೇ ಕಿಂ ಬಹುನಾ ಇತಿ. ಟೀಕಾರಾಯರ ಆಚಾರ್ಯರ ಮಾತಿಗೆ ಲಿಂಕ್ ಕೊಡ್ತಾರೆ. ಈಗ ಈ ಶ್ಲೋಕ ಇದ್ದಕ್ಕಿದ್ದಾಗೆ ಯಾಕೆ ಬಂತು? ನಾಸತೋ ವಿದ್ಯತೆ ಭಾವ, ಈ ಶ್ಲೋಕಕ್ಕೆ ಏನು ಸಂಬಂಧ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ವ್ಯಾಪ್ತಿ ನಿತ್ಯತ್ವ ಹೇಳಬೇಕಾಗಿದೆ. ಈಗ ಯಾವುದು ಅಸತ್ತು ಕಾರಣ ನಿತ್ಯ, ಸತ್ತು ಕಾರ್ಯ ನಿತ್ಯ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ರೂಲ್ ಕೊಡ್ತಾರೆ. ಈಗ ಅದಕ್ಕೋಸ್ಕರ ಲಿಂಕ್ ಇದೆ ಅಂತ ಹೇಳಿದ್ರು. ಸುಮ್ಮನೆ ಓದೋರಿಗೆ ಅರ್ಥ ಆಗೋದಿಲ್ಲ, ಈ ಲಿಂಕ್ ನೋಡಿದಾಗ ಗೊತ್ತಾಗುತ್ತೆ. ವಾಕ್ಯ ನಾಮ ಉಪಾಸನಾರ್ಥತ್ವಾತ್ ಸಂಪ್ರದಾಯ ಚ ಪೂರ ನಿಶ್ಚಯಾತ್ ಪ್ರಕೃತಿ ಬ್ರಹ್ಮಣೋ ಚ ಸ್ವರೂಪಸ್ಯವ ಅಸಿದ್ಧೇ ಜೀವಾದನ್ಯಸ್ಯ ಅನಾದಿ ನಿತ್ಯಸ್ಯ ಅಭಾವಾತ್ ಪುನರನುಮಾನಸ್ಯ ವ್ಯಾಪ್ತಿ ಅಸಿದ್ಧಿರಿತ್ಯಾಶಂಕ್ಯ ಕಿಂ ಬಹುನ ಪ್ರಕೃತ್ಯಾದಿ ಸ್ವರೂಪ ಸಾಧನೇನಾ. ಇಷ್ಟೆಲ್ಲ ಪ್ರಶ್ನೆ ಯಾತಕ್ಕೆ ಬಂದರು? ಕಿಂ ಬಹುನ ಹೆಚ್ಚೇಳೇನು? ವಾಕ್ಯಾನಾಂ ಉಪಾಸನಾರ್ಥತ್ವಾತ್. ಅದ್ವೈತಗಳು ಬೇರೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ. ವಾಕ್ಯಗಳಲ್ಲಿ ಹೇಳಿರಬಹುದು, ಕಾರಣ ಸತ್ಯ ಕಾರ್ಯಸತ್ಯ ಅಂತ ಹೇಳಿರಬಹುದು, ಅವೆಲ್ಲ ಫ್ಯಾಕ್ಟ್ ಅಲ್ಲ. ಉಪಾಸನೆಗೆ ಮಾತ್ರ ಅವೆಲ್ಲ ಕೂಡ ಉಪಾಸನೆಗೆ ಮಾತ್ರ ಸುಳ್ಳು ಅಂತ ತಿಳ್ಕೊಂಡ್ಬಿಟ್ಟ. ಅದು ಸುಳ್ಳು ಉಪಾಸನೆ ಅಂತ ಅರ್ಥನಾಗಿದ್ರೆ ಅದೇ ಮೊದಲೇ ತಪ್ಪು. ಕೆಲವು ವಿಷಯಗಳು ಅವ್ರದ್ದು ಏನಂದ್ರೆ ಉಪಾಸನ ಅರ್ಥ ಅಂತ ಹೇಳಿದರೆ ಅದೇನಲ್ಲ, ಅದಕ್ಕೆ ಅದು ಅಲ್ಟಿಮೇಟ್ ತಾತ್ಪರ್ಯ ಅದರೊಳಗಿಲ್ಲ. ಸುಮ್ಮನೆ ಬೇಕಾದ್ರೆ ಇರ್ಬೋದು ಸಾಕಾರ ಇರಬಹುದು ಅಂತ. ಅವೇ ಅತತ್ವ ಅವೇದಕ ಅಂದ್ರೆ ಹೇಗೋ ಹಾಗೆ. ಸಂಪ್ರದಾಯ ಸಹಿತ ಮೂಲ ಅನಿಶ್ಚಯಾತ್. ಸಂಪ್ರದಾಯ ಕೋಟ್ ಮಾಡಬೇಡಿ, ಸಂಪ್ರದಾಯಕ್ಕೆ ಮೂರನೇ ಗೊತ್ತಿಲ್ಲ, ಸಂಪ್ರದಾಯ ಕೋಟ್ ಮಾಡ್ತೀರಿ ಅಂತ ಗಲಾಟೆ ಮಾಡಬಹುದು ಅವನು. ಮೂರನೇದು ಪ್ರಕೃತಿ ಬ್ರಹ್ಮಾಣೋಚ ಸ್ವರೂಪ ಶೈವ ಸಿದ್ಧೇಹೇ. ಪ್ರಕೃತಿನ ಒಪ್ಪೇ ಇಲ್ಲ ನಾವು, ಬರ ದೇವರನ್ನು ಒಪ್ಪೇ ಇಲ್ಲ, ಅವರನ್ನು ವಿಷಯ ಯಾಕೆ ಮಾತಾಡ್ತೀರಿ? ಪೂರ್ವಪಕ್ಷಗಳು ಅನೇಕ ಟೈಪು, ಮಾಯಾವಾದಿಗಳು ಪೂರ್ವಪಕ್ಷಿಗಳೇ, ಚಾರ್ವಾಕರು ಪೂರ್ವಪಕ್ಷಿಗಳೇ, ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಮ್ಮಲ್ಲಿ ಸಂಪ್ರದಾಯ ಒಪ್ಪೋದಿಲ್ಲ ಅಂತ ಜನ ಇಲ್ಲ ಇವತ್ತು, ನಮ್ಮಲ್ಲಿ ಸಂಪ್ರದಾಯ ಒಪ್ತಾರಿರಲಿವೇನೆ ಇವತ್ತು. ಅದಕ್ಕೇನೆ ಜೀವಾದನ್ಯಸ್ಯ ಅನಾದಿ ನಿತ್ಯಸ್ಯ ಅಭಾವಾತ್. ಮತ್ತೆ ಜೀವನ ಒಬ್ಬನೇ ನಿತ್ಯ, ಅನಾದಿ ಮತ್ತು ನಿತ್ಯ, ಬೇರೆ ಅನಾದಿ ನಿತ್ಯರೇ ಇಲ್ವಲ್ಲ. ಇದೆಲ್ಲ ಅವರ ಮತದ ಪ್ರಕ್ರಿಯೆಗಳನ್ನ ಇಲ್ಲಿ ಅಂಟಿಸಕ್ಕೆ ಬರ್ತಾನು. ಅದಕ್ಕೆ ಹೇಳ್ತಾರೆ ಹಾಗೆಲ್ಲ ಹೇಳಬಾರದು. ಪುನರ್ ಅನುಮಾನಸ್ಯ ವ್ಯಾಪ್ತಿ ಸಿದ್ಧಿ. ಮತ್ತೆ ಅನುಮಾನ ಕೊಟ್ರೆ ವ್ಯಾಪ್ತಿ ಇಲ್ಲ ಅಂತ ಹೇಳ್ತೇನೆ. ಇಷ್ಟೆಲ್ಲ ಮಾತಾಡಿದರೆ ಅದಕ್ಕೆ ಆಚಾರ್ಯ ಉತ್ತರ, ಕಿಂ ಬಹುನ ಪ್ರಕೃತ್ಯಾದಿ ಸ್ವರೂಪ ಸಾಧನೇನ. ಅದೆಲ್ಲ ಹೇಳೋದು ಕೊಟ್ಟಿಲ್ಲ ನಾವು, ಸಿಂಪಲ್ ಆಗಿ ನೋಡು. ಕಿಂಚ ಇದಂ ನಿತ್ಯಮಿತಿ ಬಹುನಾ ಪ್ರತ್ಯೇಕ ಮುಕ್ತೇನ. ಪ್ರತ್ಯೇಕ ಪ್ರತ್ಯೇಕ ನಿತ್ಯತ್ವ ಹೇಳಬೇಕಾಗಿಲ್ಲ, ಒಂದು ವ್ಯಾಪ್ತಿ ಇದೆ. ಯದ್ದೇಶತೋ ಅನಂತಂ ತನ್ನಿತ್ಯಮೇವಾ ಇತ್ತೇವಂ. ಒಂದು ವ್ಯಾಪ್ತಿ ಹೇಳಿದ ಮೇಲೆ ಅಂಡರ್ಸ್ಟೂಡ್. ಕ್ಲಾಸಲ್ಲಿ 20 ಜನ ಕೂತಿದ್ದಾರೆ, ಯಾರು ಪಾಸೋ ಯಾರು ಫೇಲೋ ಹೇಳಬೇಕಾಗಿದೆ. ಈಗ ಅವನು ಹೇಳಿದ, 35 ಮೇಲೆ ಬಂದವರೆಲ್ಲ ಪಾಸು ಅಂದ್ಬಿಟ್ಟ. ಒಬ್ಬಳು ಎಲ್ಲಿ ನಿಂತ್ಕೊಂಡ, ನಾನು ಸಾರ್ ಅಂದ, ಏನ್ ಹೇಳಿದೆ ನಾನೀಗ ಅಂತ ಹೇಳಿದ. 35 ಪಾಸ್ ನಿಂದೆಷ್ಟು? 50. ಮತ್ತೆ ಪಾಸ್ ಅಂತ ಅರ್ಥ? ಮತ್ತೆ ಹೇಳ್ಬೇಕಾದ ನಿಯಮ. ಇನ್ನೊಬ್ನ ಏನ್ ಮಾಡ್ದ, ನಿಂದೆಷ್ಟು ಅಂದ? 25 ಅಂದ. ಮತ್ತೆ ಹೇಳ್ಬೇಕಾದ ನಿನಗೆ, 35 ಮೇಲೆ ಬಂದವರು ಪಾಸು ಅಂದ್ರೆ ಕೆಳಗೆ ಬಂದವರು ಫೇಲ್. ಅದು ನಿಯಮ ಅಂದ್ರೆ ಹಾಗೆ, ನಿಯಮ ಮಾಡಿದ ಮೇಲೆ ಅದು ಎಲ್ಲರಿಗೂ ಅರ್ಥ. ಒಬ್ಬೊಬ್ರಿಗೆ ಹೇಳ್ತಾ ಕೊಡೋದಕ್ಕಿಂತ ಸಿಂಪಲ್ ಆನ್ಸರ್. ಆ ರೀತಿನೇ ಯಾವುದು ನಿತ್ಯ ಅಂತ ಪ್ರಶ್ನೆ ಬಂದ್ರೆ, ಯಾವುದು ವ್ಯಾಪ್ತವಾದ ನಿತ್ಯ ಇನ್ನು ಪ್ರಶ್ನೆ ಮಾಡೋ ಚಾನ್ಸೇ ಇಲ್ಲ. ಯದ್ದೇಶದ್ದು ಅನಂತಂ ತನ್ ನಿತ್ಯಮೇವ ಇತ್ತೇವಂ ಸಂಗ್ರಾಹಕ ಸಂಗೃಹೀತಂ ವೇದಾಧಿಕಂ. ನೋಡಿ, ವೇದಾದಿಗಳೆಲ್ಲ ಸೇರ್ಕೊಂಡೋಯ್ತು. ಜೀವಾತ್ ಅನ್ಯದಪಿ ಅಸ್ತಿ. ಜೀವನಿತ್ಯ, ಪರಮಾತ್ಮ ನಿತ್ಯ, ವೇದ ನಿತ್ಯ, ಕಾಲ ನಿತ್ಯ, ಆಮೇಲೆ ಇದು ದೇಶ ನಿತ್ಯ, ಎಷ್ಟು ನಿತ್ಯ ಪದಾರ್ಥಗಳಿದೆ, ಇದನ್ನೆಲ್ಲ ತೆಗಲಕ್ಕಾಗತ್ತಾ? ತದ್ ವ್ಯಾಪ್ತಿಗ್ರಹ ಸ್ಥಳಂ ಭವಿಷ್ಯತಿ. ಯಾರಿಗೆ ಗೊತ್ತಿದೆ ಅದು ದೃಷ್ಟಾಂತ, ಗೊತ್ತಿಲ್ಲದವರಿಗೆ ಸಿದ್ಧಾಂತ, ಹೊಸ ಸಿದ್ಧಾಂತ. ಇತ್ಯಾಹ ಭಗವಾನ್ ಇತ್ಯರ್ಥ. ವೇದ ಶಬ್ದೇನ ವರ್ಣಾಗೃಹ್ಯಂತೆ ಆದಿಪತೇನ ಆಕಾಶಾದಯ. ವೇದ ಶಬ್ದದಿಂದ ವರ್ಣಗಳನ್ನೂ ತಗೊಳ್ಬೇಕು ಅಂತ ಕೆಲವರು ಅರ್ಥ. ವೇದಗಳಿಂದ ವೇದ ಬಿಟ್ಟು ವರ್ಣ ಮಾತ್ರ ತಗೋಬೇಕು ಇನ್ನೊಂದು ವ್ಯಾಖ್ಯಾನ. ಆದರೆ ಅಧಿಕಾರ ಬಟ್ಟು ಬೇರೆ ಕಡೆ ಎಲ್ಲ ನೋಡಿದಾಗ ವೇದಗಳು ನಿತ್ಯ ಪ್ಲಸ್ ವರ್ಣಗಳು ನಿತ್ಯ ಪ್ಲಸ್ ವ್ಯಾಪ್ತ. ಆದಿಪದೇನ ಆಕಾಶಾದಯ. ಆಕಾಶ ಅಂದ್ರೆ ಯಾವ ಆಕಾಶ? ಅವ್ಯಾಕೃತ ಆಕಾಶದ ಭೂತಾಕಾಶ ನಿತ್ಯ ಅಲ್ಲ. ನಮ್ಮನ್ನ ಎರಡು ಪಕ್ಷ ಇದೆ. ಏತೇಷಾಂಚ ಪ್ರತ್ಯಭಿಜ್ಞಾನಾದಿನ ನಿತ್ಯತ್ವ ಸಿದ್ಧಿ. ಏತೇಷಾಂಚ ಪ್ರತ್ಯಭಿಜ್ಞಾನಾದಿನ ನಿತ್ಯತ್ವ ಸಿದ್ಧಿ. ಇವುಗಳ ನಿತ್ಯ ಅಂತ ಹೇಳೋದಕ್ಕೆ ಬೇರೆ ಬೇರೆ ಆಧಾರಗಳಿವೆ ಅಂತ ಹೇಳಿ ಪ್ರತ್ಯಭಿಜ್ಞಾ ಒಂದು ಆಧಾರ ಅಂತ ಹೇಳಿ ಯಾವ್ದ್ರ ಹೇಳ್ತಾರೆ ತತ್ವನಿರ್ಣಯದಲ್ಲಿ ಆಚಾರ್ಯರು. ಸಯೇವ ಎಂ ಕಕಾರ. ವರ್ಣನಿತ್ಯತ್ವಕ್ಕೆ ಕೊಟ್ಟ ಆಧಾರ ಯಾವುದು ಅಂದ್ರೆ ಪ್ರತ್ಯಭಿಜ್ಞಾನ ಅಂತ ಹೇಳಿದ್ದಾರೆ. ಅವೆಲ್ಲ ಪ್ರಮಾಣಗಳು. ಯಾರು ವೇದ ಒಪ್ಪಿದರೆ ಯೋಚನೆ ಇಲ್ಲ, ವೇದ ಒಪ್ಪದೇ ಇದ್ದವರಿಗೆ ಹೇಳಬೇಕು ಪ್ರತ್ಯಭಿಜ್ಞಾನೇ ಪ್ರಮಾಣ. ಜಯತೇಷಾಂತ್ಯ ಪ್ರತ್ಯಭಿಜ್ಞಾ ಅಂದ್ರೆ ಏನೋ ಅದೇ ಇದು ಅಂತ ಜ್ಞಾನ ಬಂದ್ರೆ ಪ್ರತ್ಯಭಿಜ್ಞಾ ಅಂತ ಕರೀತ. ಇವನು ದೇವದತ್ತ, ಅದು ಜ್ಞಾನ ಅಷ್ಟೇ. ಇನ್ನೊಬ್ಬರು ಮತ್ತೆ ಕಂಡು, ಓ ಅವನೇ ದೇವದತ್ತ ಅಂತ ಹೇಳಿದ. ಅದಕ್ಕೇನಂತಾರೆ ಅಂದ್ರೆ ಆ ವ್ಯಕ್ತಿ ಈ ವ್ಯಕ್ತಿ ಇಬ್ರು ಒಂದೇ ಅಂತ ಹೇಳಿದಾಗ ಅಲ್ಲಿವರೆಗೆ ಒಂದು ನಿತ್ಯತ್ವ ಇದೆ ಅಂತ ಅರ್ಥ. ಯಾವಾಗಲೂ ಹೇಳ್ತಿದ್ರೆ ಸದಾ ನಿತ್ಯ ಅಂತ ಅರ್ಥ. ಆದಿಪದೇನ ಆಕಾಶಾದಯ ಏನ ಸಾದೃಶ್ಯ? ಸಾದೃಶ್ಯ ಬೇರೆ, ಅದೆಲ್ಲ ಭ್ರಮ. ಅದು ಸಾದೃಶ್ಯ ಪ್ರತ್ಯಭಿಜ್ಞ ಬೇರೆ, ಸಾದೃಶ್ಯ ಬೇರೆ. ಪ್ರತ್ಯಭಿಜ್ಞ ಅಂದ್ರೆ ಏನು? ಒಬ್ಬ ಯಕ್ಷ ಇದ್ದಾನೆ, ದೇವದತ್ತ ಇದ್ದಾನೆ, ದೇವದತ್ತ ಎ ಬಿ ಸಿ ಡಿ ಅಂತ ಅರ್ಥ. ಒಂದು 20 ವರ್ಷ ಮೇಲೆ ನೋಡ್ದ, ಅರೇ ಅವನೇನೇನಲ್ಲ ಅಂತ ಕೇಳ್ದ. ಹೌದು ಅಂದ, ಅದು ಪ್ರತ್ಯಭಿಜ್ಞ. ಆಮೇಲೆ ಹೇಳ್ದ, ನಾನಲ್ಲ, ನಮ್ಮ ಬ್ರದರ್ಸ್, ನಾವಿಬ್ರು ಟ್ವಿನ್ಸು, ತಪ್ಪು ತಿಳ್ಕೊಂಡಿದ್ದೀರಿ ಅಂದ. ಅವಾಗ ಏನಾಯ್ತದ? ಸಾದೃಶ್ಯ. ಅದು ಏನಲ್ಲ, ಪ್ರತ್ಯಭಿಜ್ಞ ಅಲ್ಲ, ಏನದು? ಸಾದೃಶ್ಯ. ಸಾದೃಶ್ಯದಿಂದಾಗಿ ಬಂದ ಭ್ರಮ. ಅದು ಪ್ರತ್ಯಭಿಜ್ಞ ಅಲ್ಲ, ಪ್ರತ್ಯಭಿಜ್ಞ ಭ್ರಮ. ಅದು ಭ್ರಮಗೆ ಏನು ಕಾರಣ? ಸಾದೃಶ್ಯ. ಇವತ್ತು ಭ್ರಮೆ ತಾನೆ ಎಲ್ಲ ಮೋಸ ಹೋಗ್ತಿರೋ ಜನಗಳು. ಹಾಲಲ್ಲ ಹಾಲಂತ ಕೊಡ್ತಾನೆ, ತುಪ್ಪ ಅಲ್ಲ ತುಪ್ಪ ಅಂತ ಕೊಡ್ತಾನೆ, ಬೆಣ್ಣೆ ಅಲ್ಲ ಬೆಣ್ಣೆ ಅಂತ ಕೊಡ್ತಾನೆ. ಅವೆಲ್ಲ ಏನವು? ಅವ್ರ ಉದಾಹರಣೆಗೆ ಅಕ್ಕಿಯಲ್ಲಿ ಏನು ಸೇರಿಸ್ತಾರೆ? ಎಂತ ಕಲ್ಲು ಸೇರಿಸ್ತಾರೆ? ಬಿಡಿ ಕಲ್ಲು ಸೇರಿಸ್ತಾರೆ. ಅದಕ್ಕೆ ಸಾದೃಶ್ಯ ಭ್ರಮೆ ಬರೋದಕ್ಕೋಸ್ಕರ. ಇವ ಕಪ್ಪು ಸೇರಿಸ್ಬಿಟ್ಟು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಏನು ಸೇರಿಸ್ಬೇಕು ಅಂತ ಸೇರಿಸ್ತಾ ಮೋಸ ಬಿಡ್ತ. ಆದಷ್ಟೇ ಸಾದೃಶ್ಯ ಭ್ರಮ. ಪ್ರತ್ಯಭಿಜ್ಞಾನಾದಿನ ನಿತ್ಯತ್ವ ಸಿದ್ಧಿ. ನಾನು ಕಾಲಾವಯವ ಕಾಲ ಕ್ಷಣಾದಯ ಸರ್ವಗತಾಪಿ ನ ನಿತ್ಯಾಹ ಸತ್ಯಂ ನಹ್ಯತ್ರ ವ್ಯಾಪ್ತಿ ರುಚ್ಯತೆ. ಈ ಒಂದು ಪ್ರಶ್ನೆ ಹೇಳಿದರು. ನಾನು ಕಾಲಾವಯವ ಕ್ಷಣಾದಯ ಸರ್ವಗತಾಪಿ ನ ನಿತ್ಯಾಹ, ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸರಿಯಾಗಿದ್ದೀನ. ಈ ಕಾಲ ಇದೆ, ಈಗ ಕಾಲ ನಿತ್ಯ ಒಪ್ತೇವೆ ನಾವು, ಆದರೆ ಈ ಕಾಲ ಅಂತಿದೆ, ಈ ಕಾಲ ಅಂತಿದೆ, ಈ ಕಾಲ ನಿತ್ಯನೋ? ಈ ಕಾಲ ವ್ಯಾಪ್ತ ಹೌದು, ಈ ಕಾಲ ವ್ಯಾಪ್ತ ಹೌದು, ಸರ್ವತ್ರ ಇದೆ, ನಿತ್ಯ ಅಲ್ಲ ಇದು. ಸರ್ವತ್ರ ಇದ್ರೂ ಕೂಡ ಏನಲ್ಲ ಅದು, ನಿತ್ಯ ಅಲ್ಲ. ಅಂದಮೇಲೆ ಸರ್ವತ್ರ ಇರೋದೆಲ್ಲ ನಿತ್ಯ ಅಂತ ಹೇಗೆ ಹೇಳ್ತೀರಿ? ಇದು ಪ್ರಶ್ನೆ. ಇದು ಯಾವ್ದು ಪ್ರಶ್ನೆ? ಅದಕ್ಕೆ ಯಾರು ಕೇಳಲಿಲ್ಲ ಅಂದ್ರೆ ಅವರೇ ಆ ಪ್ರಶ್ನೆ ಹಾಕಿ ಉತ್ತರ ಕೊಟ್ಬಿಡ್ತಾರೆ. ಕಾಲ ಸರ್ವತ್ರ ಇದ್ದಾಗಲೂ ಕೂಡ ನಿತ್ಯ ಇಲ್ವಲ್ಲ ಅಂತ ಕೇಳಿದ್ರೆ ಸತ್ಯಂ ಹೌದು. ನಹಿ ಅತ್ರ ವ್ಯಾಪ್ತಿ ರುಚ್ಯತೆ ಕಿಂತು ಬಹುಕ್ತಿ ಪರಿಹಾರಾಯ ಉಪಲಕ್ಷಣ ಮಾತ್ರ ಮಿತಿ ದುಶಬ್ದಾರ್ಥ ಏವೇತಿ. ಅಂಥ ವ್ಯಾಪ್ತಿ ಹೇಳೋದು ಹೊರಟಿಲ್ಲ. ಯಾವುದು ಸರ್ವತ್ರ ವ್ಯಾಪ್ತವಾಗಿದೆ ಅಂತ ಕೇಳಿದರೆ ಆ ಅರ್ಥದಲ್ಲಿ ಹೇಳಿದ್ದಲ್ಲ ನಾವು. ಆಕಾಶಾದಿಗಳ ಸರ್ವತ್ರ ವ್ಯಾಪ್ತಿ ಬೇರೆ, ಈ ಕಾಲದ ಸರ್ವತ್ರ ವ್ಯಾಪ್ತಿ ಬೇರೆ. ಆಕಾಶಾದಿಗಳ ಸರ್ವತ್ರ ವ್ಯಾಪ್ತಿ ಏನು ಪ್ರೂವ್ ಮಾಡುತ್ತೆ? ನಿತ್ಯತ್ವನೇ ಪ್ರೂವ್ ಮಾಡುತ್ತೆ. ಆದರೆ ಇಲ್ಲಿ ಒಂದು ಒಂದು ಪ್ರೂವ್ ಆಗುತ್ತೆ, ಏನು ಕಾಲ ನಿತ್ಯತ್ವ ಮಾತ್ರ ಪ್ರೂವ್ ಆಗೇ ಆಗುತ್ತೆ, ಗೊತ್ತಾಯ್ತಾ? ಆದರೆ ಕಾಲ ಯಾಜ್ ಕಾಲ ಅದು ಅನಾದಿ ಮತ್ತು ನಿತ್ಯ. ಆದರೆ ಪಾರ್ಟ್ ವೈಸ್ ತಗೊಂಡಾಗ ಏನಾಯ್ತದ? ಅನಿತ್ಯ. ಆದ್ರೆ ವ್ಯಾಪ್ತವಾದರೂ ಅನಿತ್ಯ. ಆದ್ರೆ ಈ ವ್ಯಾಪ್ತಿ ಬೇರೆ, ಇದು ಯಾವ ವ್ಯಾಪ್ತಿ ಬರಲಿಲ್ಲ ಅದಕ್ಕೀಗ? ಕಾಲತ ವ್ಯಾಪ್ತಿ ಅದಕ್ಕಿಲ್ಲ. ಅದು ಯಾವುದಕ್ಕೆ ಪೂರ್ತಿ ವ್ಯಾಪ್ತಿ ಇರುತ್ತೋ, ದೇಶತ ವ್ಯಾಪ್ತಿ ಯಾವುದ ಜೊತೆ ಸೇರಿರುತ್ತೆ ಸಾಮಾನ್ಯ, ಕಾಲದ ವ್ಯಾಪ್ತಿನೂ ಸೇರಿರುತ್ತೆ, ಅಂಥದ್ ಮಾತ್ರ ನಿತ್ಯ, ಬೇರೆದಲ್ಲ ಅಂತ ಅರ್ಥ. ಪ್ರವಾಹತ ಬೇರೆ, ಏನು ಕಾಲ ಪ್ರವಾಹತ ನಿತ್ಯ, ಯಾಕಂದ್ರೆ ಬರೋದು ಹೋಗೋದು, ಬರೋದು ಹೋಗೋದಾಗುತ್ತೆ. ಇವತ್ತು ನಿನ್ನೆ ಇವತ್ತಿಲ್ಲ, ನಿನ್ನೆ ಇವತ್ತಿಲ್ಲ ಹೋಗ್ಬಿಟ್ಟಿದೆ, ನಾಳೆ ಇವತ್ತಿಲ್ಲ ಯಾಕೆ ಬಂದೇ ಇಲ್ಲ, ಅದು ಇವತ್ತಿದೆ, ಇವತ್ತು ನಾಳೆ ಹೋಗ್ಬಿಡುತ್ತೆ ಮತ್ತೆ, ಗೊತ್ತಾಯ್ತಾ? ನಾಳೆ ಬಂದಿಲ್ಲ ಆದ್ರಿಂದ ಇವತ್ತಿಲ್ಲ, ನಿನ್ನೆ ಹೋಗಿದೆ ಆದ್ರಿಂದ ಇವತ್ತಿಲ್ಲ, ಇವತ್ತು ನಾಳೆ ಇರೋದಿಲ್ಲ ಅಂದ್ರೆ ಇವತ್ತಿಲ್ಲ. ಸೊ ಮೂರು ಅನಿತ್ಯನೇ. ಆದರೆ ಆ ಮೂರು ಕೂಡ ಏನವೋ, ಮತ್ತೆ ಇನ್ನೊಂದು ನಾಳೆ ಬರುತ್ತೆ, ಮತ್ತೊಂದು ನಾಳೆ ಬರುತ್ತೆ, ಬರ್ತಾ 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 ಎಂಡೇ ಇಲ್ಲ ಅದಕ್ಕೆ. ಅದಕ್ಕೆ ಎಂಥ ನಿತ್ಯ ಅದು? ಪ್ರವಾಹದ ನಿತ್ಯತ್ವ ಹೇಳ್ತೇವೆ. ಆದರೆ ಇದಲ್ಲ, ಮತ್ತೆ ಎಂದೂ ಬ್ರೇಕ್ ಆಗೋದಿಲ್ಲ. ಈ ಗಂಗಾದಿ ಪ್ರವಾಹಗಳು ಏನಾಗಬಹುದು? ಒಮ್ಮೆ ನಿಂತು ಹೋಗಿಬಿಡಬಹುದು. ಆದರೆ ಈ ಪ್ರವಾಹ ನಿಲ್ಲೋದೇ ಇಲ್ಲ, ಅದಕ್ಕೆ ಕಾಲಪ್ರವಾಹ ಅಂತ ಏನು ಕರಿತೇವೆ. ಆ ಅರ್ಥದಲ್ಲಿ ಪೂರ್ತಿ ನಿತ್ಯತ್ವ ಮಿಸ್ ಆಗಲಿಲ್ಲ ಅದರಲ್ಲಿ ಉಳ್ಕೊಂಡು. ದುಶಬ್ದಾರ್ಥ ಏವೇ ದುಶಬ್ದಾರ್ಥ ಏವ ಇತಿ ತಥಾಪಿ ಉತ್ತರಾರ್ಥ ಪುನರುಕ್ತ ಇತ್ಯತಃ ನಾಪೀತಿ. ಬಿಡದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾನ ಅವನು, ಗೊತ್ತಾಯ್ತಾ? ಅಲ್ರಿ, ಸರ್ವತ್ರ ವ್ಯಾಪ್ತವಾದ್ದೆಲ್ಲ ನಾಶ ಇಲ್ಲ ಅಂತ ಹೇಳಿದಿರಿ, ಒಪ್ಪಣ. ಈ ರಾವಣಾದಿಗಳಿಗೆ ಸಾವೇ ಇರಲಿಲ್ಲ, ರಾಮದೇವರ್ಕೊಂಡ್ರೆ ಸತ್ನ ಇಲ್ವಾ? ಆ ರೀತಿ ಕಾಲ ನಾಶ ಮಾಡಲಿ ದೇಶವನ್ನ ಅಂದ್ರೆ ಅದಕ್ಕೆ ಹೇಳ್ತಾರೆ, ವಿನಾಶ ಭವ್ಯಯಶಾಸ್ಯ ನ ಕಶ್ಚಿತ್ ಕರ್ತು ಮರ್ಹತಿ. ಮೇಲ್ನೋಟಕ್ಕೆ ಎರಡು ಒಂದೇ ಕಂಡ ಕಾಣುತ್ತೆ, ಯಾವುದು ವ್ಯಾಪ್ತನೋ ಅದಕ್ಕೆ ನಾಶ ಇಲ್ಲ ಅಂತ ಪದ ಇದೆ, ಇದಕ್ಕೆ ಯಾರು ನಾಶ ಮಾಡಕ್ ಬರೋದಿಲ್ಲ ಅಂತಿದೆ. ಎರಡು ಒಂದೇ ಆಯ್ತಲ್ಲ ಅಂದ್ರೆ ಅದು ಸ್ವರೂಪತಃ ನಿತ್ಯತ್ವ, ಇದು ಔಪಾಧಿಕವಾದ ನಿತ್ಯತ್ವ ಅಲ್ಲ. ಅದು ಎಂಥ ಕಾರಣ ಬಂದರೂ ನಾಶ ಆಗೋದಿಲ್ಲ. ರಾವಣಾದಿಗಳು ಬಂದವರ ಹೇಗಾದು ಪರಮೇ ಬಂದು ಬಂದು ಕಂಡೀಷನ್ ಇದೆ ಅಲ್ಲಿವರೆಗೂ ಮಾತ್ರ, ಅದಾದ್ಮೇಲೆ ಹೋಗ್ಬಿಡ್ತಾರ ಅವರು. ಅದು ಇದೇ ಆ ರೀತಿ ಅಲ್ಲ, ಆಕಾಶಾದಿಗಳನ್ನ ಅವು ನಿತ್ಯ, ನಿತ್ಯತ್ವ ನಾಶ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ದೇವರಿ ಶಕ್ತಿ ಇದೆಯಲ್ಲ, ಅವಾಗ ಏನು ಹೇಳ್ಬೇಕು? ದೇವ್ರಿ ಇದೇ ಏನ್ ಮಾಡಲ್ಲ ಪರಮಾತ್ಮ. ದೇವ್ರ ಸಂಕಲ್ಪ ಏನು? ದೇವ್ರ ಸಂಕಲ್ಪ ಏನು? ಆಯಾ ಪದಾರ್ಥಗಳ ಸ್ವರೂಪವನ್ನು ಕಾಪಾಡ್ತಾನೆ, ಗೊತ್ತಾಯ್ತಾ? ಆಯಾ ಪದಾರ್ಥಗಳ ಸ್ವರೂಪವನ್ನು ಕಾಪಾಡೋದ್ರಿಂದ ದೇವ್ರೇನ್ ಮಾಡೋದಿಲ್ಲ ಯಾವಾಗಲೂ ಕೂಡ, ಎಂದು ನಾಶ ಮಾಡೋದಕ್ಕೆ ಹೋಗೋದಿಲ್ಲ. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯತಿ. ಇದಕ್ಕಿಂತ ನಾಶ ಮಾಡೋ ಬುದ್ಧಿ ಯಾರದು? ಕೆಟ್ಟವ್ರದು. ದೇವರಲ್ಲಿ ಏನಿಲ್ಲ, ದೋಷ ಇಲ್ಲ, ಆದ್ದರಿಂದಾಗಿ ನಾಶ ಮಾಡೋಕ್ಕೆ ಹೋಗೋದಿಲ್ಲ. ಈ ವಿನಾಶ ಮಿತಿ ಅವ್ಯಯಂಚ ತತ್ ಅವಿನಾಶಿ ಅವಿನಾಶಿತು ಮುಗಿದ ಮೇಲೆ ಕಿಂತು ಬಹುಕ್ತಿ ದುಶಬ್ದಾರ್ಥ ಕಶ್ಚಿತ್ ಕರ್ಗುಮತಿ ಅವಿನಾಶಿತಿ ಇತಿ ತಾತ್ಸಿಲ್ಯ ಪ್ರತ್ಯಯಾತ್ ಅತ್ರ ತು ನೈಮಿತ್ತಿಕ. ಅದು ಅವಿನಾಶಿ ಅನ್ನೋ ತಾತ್ಸೀಲಿಕ ಪ್ರತ್ಯಯ. ತಾತ್ಸೀಲಿಕ ಅಂದ್ರೇನು? ಅದ್ರ ನೇಚರ್ ಹಾಗೆ ಅಂತ ಹೇಳೋದು, ಗೊತ್ತಾಯ್ತಾ? ಸಾತ್ಸೀಲಿಕ ಪ್ರತ್ಯಯ ಅಂತ ಒಂದ್ ಕಡೆ ಹೇಳಿದ್ರು, ನೆನಪಿದೆ ಎಲ್ಲರೂ? ಒಂದ್ ಕಡೆಗೆ ಟೀಕಾರಾಯರೆ ಪದ ಉಪಯೋಗಿಸಿದ ಜ್ಞಾಪಕ ಎಷ್ಟೋ ಕಡೆ ಬರುತ್ತೆ, ಆ ವಿಚಾರ ಬೇರೆ. ಟೀಕಾರಾಯರು ಹೇಳಿದ ಒಂದು ದೊಡ್ಡ ಪ್ರಸಂಗ ಇದೆ, ನೆನಪಿದೆಯಾ? ತತ್ವೋದ್ಯೋತದಲ್ಲಿ ಹೇಳಬೇಕಾದ್ರೆ ಸರ್ವತ್ರ ಅಖಿಲ ಸತ್ಶಕ್ತಿ ಸ್ವತಂತ್ರೋ ಅಶೇಷ ದರ್ಶನ ನಿತ್ಯಾತಾಧಿ ಚಿತ್ತೇತ್ಯ ಎಂತ ಇಷ್ಟೋ ನೋ ರಮಾಪತಿ. ಎಂತ ಯಂತ್ರ ಶಬ್ದ ತಾತ್ಸೀಲಿಕ ತೃಣ್ ಪ್ರತ್ಯಯ ಅಂತ ಕರೆದಿದ್ದಾರೆ, ಗೊತ್ತಾಯ್ತಾ? ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರದ, ಅದು ಯಾವಾಗ ತೃಣ್ ಅಂತ ಪ್ರತ್ಯಯ ಬರುತ್ತೆ ಏನಾಗಿರುತ್ತದೋ, ನ್ಯಾಚುರಲಿ ನ್ಯಾಚುರಲ್ ಅಂತ ಅರ್ಥ. ಇದು ನ್ಯಾಚುರಲಿ ನಿತ್ಯ ಅಂತ ಅರ್ಥ ಅವಿನಾಶಿಗೆ. ನ್ಯಾಚುರಲ್ ನಿತ್ಯ ಆಗಿರಲಿ, ನೈಮಿತ್ತಿಕವಾದ ನಾಶ ಬರಬಹುದಲ್ಲ, ನೈಮಿತ್ತಿಕ ನಾಶ ಬರಬಹುದು ಅಂದ್ರೆ ಅದೂ ಬರೋದಿಲ್ಲ ಅಂತ ಹೇಳೋದಕ್ಕೆ ಉತ್ತರಾರ್ಥ. ಪೂರ್ವಾರ್ಥದಲ್ಲಿ ಸ್ವಾಭಾವಿಕ ನಿತ್ಯತ್ವನ ಹೇಳಿದರು, ಉತ್ತರಾರ್ಥದಲ್ಲಿ ನೈಮಿತ್ತಿಕ ಅನಿತ್ಯತ್ವ ಬರಲಿ ಅಂತ ಹೇಳಿ ಉತ್ತರನೂ ಕೊಟ್ಟರು, ಬರೋದಿಲ್ಲ ಅಂತ ಹೇಳಿದರು. ನಿಮಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ ಕಶ್ಚಿತ್ ಕರ್ತುಂ ಅರ್ಹತಿ ಇತಿ ವಚನ ಪ್ರಾಗ್ ಅನುಕ್ತಸ್ಯ ವೇದಾದೇಹೇ ಅವ್ಯಯತ್ವಸ್ಯ ಕಥಂ ಅನುವಾದಃ ಇತ್ಯತಃ ಅವ್ಯಯಶ್ಚ ಇತಿ ವಿಧಾನಮೇವ ಇದಂ ಕೈಮುತ್ತೇನ ಶಾಪಾದಿನಾ ವಿನಾಶಸ್ಯ ಅಭಾವಂ ಸಾಧಯಿತುಮಿತಿ ಭಾವಃ. ಅದಕ್ಕೆ ಅವ್ಯಯ ಶಬ್ದಕ್ಕೆ ಇದು ಅವ್ಯಯ ನಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಂ ಅರ್ಹತಿ. ವೇದ ನಿತ್ಯ ಪದಾರ್ಥ ವ್ಯಾಪ್ತ ಪದಾರ್ಥಕ್ಕೆ ಎರಡು ಗುಣ ಇದೆ. ಒಂದು ನಿತ್ಯ, ಇನ್ನೊಂದೇನೆಂದರೆ ಅವ್ಯಯ. ವ್ಯಯ ಅಂದರೆ ಹ್ರಾಸ. ಉದಾಹರಣೆಗೆ ಒಂದು ಪದಾರ್ಥ ಇದೆ ಅಂತ ತಿಳ್ಕೊಂಬೋಣ, ತುಂಬ ದಿವಸ ಆಗೋಗ್ಬಿಟ್ಟಿದೆ, ಅದೇನಾಗಿರುತ್ತೆ, ಬಂಗಾರ ನಿತ್ಯನೇ, ಅದು ಉಪಯೋಗಿಸಿ ಉಪಯೋಗಿಸಿ ಏನಾಗ್ತಾ ಬರುತ್ತೆ, ಸ್ವಲ್ಪ ಸೌದ ಹೋಗೋದು, ಆ ಕೊಂಡಾಗಿನಷ್ಟು ವೇಟ್ ಅದಕ್ಕಿಲ್ಲ. ಆಮೇಲೆ ಅದು ನಾಶ ಆಗದೆ ಹೋಗಿದ್ರು ಕೂಡ ಏನಾಗಿದೆ, ಅದು ಸವದಿದೆ. ಅವ್ಯ ಅಂದರೆ ಸವಿಯೋದು ಇಲ್ಲ, ಆಕಾಶ ಸಣ್ಣ 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 ಚಿಕ್ಕದಾಗ್ತಾ ಬರುತ್ತೆ, ಎಂದಾರು ಒಂದು ದಿವಸ ಎಂದೆಂದೂ ಆಗೋದಿಲ್ಲ. ಅದಕ್ಕೆ ವ್ಯಯ ಅಂತ ಹೇಳಿದರೆ ಹ್ರಾಸ. ನಿತ್ಯತ್ವ ಅಂದರೆ ಸಾವು, ಸಾವು ಇಲ್ಲ, ವ್ಯಯನೂ ಇಲ್ಲ. ಒಂದು 10 ಲಕ್ಷ ರೂಪಾಯಿ ಇತ್ತು, ಕಳ್ಕೊಂಡ್ಬಿಟ್ಟ, ಏನಾಯ್ತು, ನಾಶ ಆಯಿತು. ಅದು 9 ಲಕ್ಷ ಆಯಿತು, ಏನದು, ವ್ಯಯ ಆಯಿತು. ಗೊತ್ತಾಯ್ತು, ಅದಕ್ಕೆ ವ್ಯಯ ಮಾಡೋದು ಅಂತ ಕರೀತಾರಲ್ಲ, ಖರ್ಚು ಆಯ ವ್ಯಯ. ವ್ಯಯ ಅಂದರೆ ಕಡಿಮೆ ಆಗ್ತಾ ಹೋಗೋದು, ಆಯ ಅಂದರೆ ಎಡಾಗ್ತಾ ಹೋಗೋದು. ಆ ಅರ್ಥದಲ್ಲಿ ವ್ಯಯನೂ ಇಲ್ಲ, ನಾಶನೂ ಇಲ್ಲ, ಆದ್ದರಿಂದ ಪುನರುಕ್ತಿ ಆಗಲಿಲ್ಲ. ಅದು ಹೊಸ ವಿಷಯ ಅಂತ ಹೇಳ್ತಾ ಇಷ್ಟು ಹೇಳಿ, ಅಂತವಂತ ಇಮೇ ದೇಹಾಃ ನಿತ್ಯಶ್ಚೋಕ್ತ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಹೊಸ ವಿಷಯ ಶುರುವಾಗುತ್ತೆ. ಈಗ ಜೀವನ ಎಷ್ಟು ಶರೀರ ಜೀವನಿಗಿದೆ, ಈಗ ಸ್ವರೂಪ ದೇಹ ಎಲ್ಲ ಬರುತ್ತಲ್ಲ ಅದೆಲ್ಲ ಹೇಳ್ತಾರೆ. ಜೀವನ ದೇಹದ ವೈಶಿಷ್ಟ್ಯ ಏನು, ನಾಶ ಆಗಲ್ಲ ಅಂತ ಹೇಳಿದಿರಿ, ಜೀವ ನಿತ್ಯ ಅಂತ ಹೇಳಿದಿರಿ, ಮತ್ತೆ ನಾಶ ಆಗೋದು ಕಣ್ಣಿಗೆ ಕಾಣಿಸ್ತಾ ಇದೆ ನಮಗೀಗ, ಅದೇನು ಉತ್ತರ ಕೊಡಬೇಕು ಅಂತ ಎಲ್ಲ ಉತ್ತರ ಕೊಡ್ತಾರೆ. ಅದು ನಾಳೆ ಅನ್ನೋದು, ನಾಳೆ ಅಂದರೆ ನಾಳೆ ದ್ವಾದಶಿ ಪಾಠ ಇರೋದಿಲ್ಲ ನಾಡಿ. ಓ ಇಲ್ಲ, ಅಣು ಜೀವ ಅದು ಹೇಳಿದ್ನಲ್ಲ, ಈಗ ವ್ಯಾಪ್ತವಾಗಿದ್ದ ನಿತ್ಯ ಅಂತ ಪ್ರೂವ್ಡ್. ಆದರೆ ಅಣುವಾಗಿದ್ದರಲ್ಲೂ ಕೆಲವು ನಿತ್ಯ ಕೆಲವು ಅನಿತ್ಯ. ಆದರೆ ಜೀವ ಯಾವುದಕ್ಕೆ ಸೇರ್ತಾನೆ, ಅಣುವಾಗಿ ನಿತ್ಯನಾಗ್ತಾನೆ. ಪರಮಾತ್ಮ ವ್ಯಾಪ್ತನಾಗಿ ನಿತ್ಯ, ಜೀವ ಅಣುವಾಗಿ ನಿತ್ಯ. ಜನ್ಮ ವ್ಯಾಪ್ತ ಆಗಿರಬೇಕಾಗಿಲ್ಲ, ಅದು ಹೇಳಿದಾಗಲೇ. ಈಗ ಧೂಮ ಇದ್ದಲ್ಲೆಲ್ಲ ಬೆಂಕಿ ಇರುತ್ತೆ, ಬೆಂಕಿ ಇದ್ದಲ್ಲೆಲ್ಲ ಧೂಮ ಇರಬೇಕಾಗಿಲ್ಲ. ಅದಕ್ಕೆ ಮುಂದಿನ ನಮ್ಮ ಜನಕ್ಕೆ ಬಹುಶಃ ಈಗಿನ ಕಾಲದ ಜನಕ್ಕೆ ಧೂಮ ಗೊತ್ತಾಗೋದಿಲ್ಲ ಕೊನೆಗೆ. ಯಾಕೆ, ಆ ಗ್ಯಾಸು ಹೀಟ್ರ್ ಉಪಯೋಗಿಸಿ ಉಪಯೋಗಿಸಿ ಏನಾಗುತ್ತೆ, ಅದಕ್ಕೆ ಹಿಂದೆ ಅಡುಗೆ ಮನೆ ಅಂತ ಅಷ್ಟೇನು ಇರ್ತಿತ್ತು, ಫಸ್ಟು ಹಾಗೆ ಬಂದೇ ಬರ್ತೈತಿ. ಹಾಗೆ ಎಲ್ಲಿ ನೋಡಬೇಕು, ಎಲ್ಲ ಹೋಗ್ಬೇಕಾದ್ರೆ ಹೋದ್ರೆ ನೋಡ್ಬೇಕಷ್ಟೇ. ಮುಂದೆ ಒಂದು ಗ್ಯಾಸಲ್ಲೇ ಹೋಗ್ಬಾರ್ದು, ಅದು ಪರಿಸ್ಥಿತಿ ಬರ್ಬೋದು. ಗ್ಯಾಸಲ್ಲಿ ಹೀಟ್ರಲ್ಲೇ ಹೋಗ್ಬಾಡಾಕ್ಬಿಟ್ರೆ ಹಾಗೆ ನೋಡೋದಿಲ್ಲ ಜನಗಳು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಹೃದಾಂ ಯಥಾ.